Alta.
ಮನಸ್ಸಿನಲ್ಲಿ ನಾನಾ ಆಲೋಚನೆಗಳನ್ನು ಪಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ
ವಿಶೇಷವಾಗಿ ಶಕ್ತಿ ಪ್ರತಿಷ್ಠಾ ಮೊದಲಾದ 12 ರೂಪಗಳಿಂದಲೂ ಭಗವತ್ ರೂಪಗಳಿವೆ. ಅದಕ್ಕೆ ತಕ್ಕಂಥ 11 ರೀತಿಯಿಂದಲೂ ಮನಸ್ಸಿದೆ. ಹಾಗೆ ತಥಾ ಶತಸಹಸ್ರಾಧಿಕ ಮುಂಚೆಯಲ್ಲಿ ನಮ್ಮ ಮನಸ್ಸಿನಲ್ಲಿ 100,000 ರೀತಿಯಾದ ಆಲೋಚನೆಗಳು ಬರ್ತಾರೆ. ಅವೆಲ್ಲವೂ ಕೂಡ ಈ ಮನಸ್ಸಿನಲ್ಲಿ ಅಷ್ಟು ರೂಪಗಳನ್ನು ಭಗವಂತನೇ ಧಾರಣೆ ಮಾಡಿಕೊಂಡು ಕೊಡ್ತಾ ಇದ್ದ. ನಿಮಗೆ ಪ್ರಶ್ನೆ ಬಂತೋ ಇಲ್ಲ, ನಾನು ಇದು ಹೇಳದಿದ್ದರೆ ಪೂರ್ಣ ಮಾಡಿದಂತ ಅದಕ್ಕೆ ನೆನಪಾಯಿತು ಅಂತ ಹೇಳಿಬಿಟ್ಟು ಷೋಡಶಿ ಓದ್ತಾ ಇದ್ದಿರಲ್ಲ, ಎಷ್ಟು ಪ್ರಕರಣ ಆಯಿತು? 8 ಪ್ರಕರಣ ಆಯಿತು. 8 ಪ್ರಕರಣ ಏನಾದರೂ ನೋಡ್ತಾ ಇದ್ದೀರಾ? ಏನಾದರೂ ನೋಡ್ತಾ ಇದ್ದೀರಾ? ನೋಟ್ಸ್ ಕೊಟ್ಟಿಲ್ವಾ? ಇರಬೇಕಲ್ಲ. ಸರಿ, ಮುಂದೆ ನೋಡೋಣ. ಈ ರೀತಿಯಲ್ಲಿ ನಾನು ಹೇಳಲಿಕ್ಕೆ ಹೊರಟದ್ದು ಏನೆಂದರೆ, ಇದು ಸುಮ್ಮನೆ ಕೇಳಿ ಬಿಡುವಂಥದ್ದಲ್ಲ. ಇದರ ರಹಸ್ಯ ಷೋಡಶಿ ಕೇಳಿದ ಮೇಲೆ ಅದರ ರಹಸ್ಯ ವ್ಯಾಸರಾಗಿರುತ್ತಾರೆ. ಇಡೀ ಷೋಡಶಿಯಲ್ಲಿ 16 ಪ್ರಕರಣ ಏನಿದೆ, ಈ 16 ಪ್ರಕರಣವನ್ನು ಅವರು ಒಂದೇ ಒಂದು ಪುಸ್ತಕದಲ್ಲಿ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಮಾನಸಿಕ ಧ್ಯಾನ ಪ್ರಕರಣ ಅಂತ ಹೇಳ್ತಾರೆ. ಆ ಮಾನಸಿಕ ಧ್ಯಾನ ಪ್ರಕರಣದಲ್ಲಿ ಒಮ್ಮೆ ನೋಡಿದರೆ ಆಶ್ಚರ್ಯ ಆಗುತ್ತೆ. ಷೋಡಶಿಯಲ್ಲಿ ಹೇಳಿದಂಥ ಎಲ್ಲ ವಿಚಾರಗಳು ಅಲ್ಲಿ ಬಂದವು. ಷೋಡಶಿಯಲ್ಲಿ ಹೇಳಿದ ಎಲ್ಲ ವಿಚಾರಗಳು ಅಲ್ಲಿ ಬಂದಿದೆ. ಅವರು ಹೇಳೋದಿಷ್ಟೇ, ನಿತ್ಯವೂ ಇದನ್ನ ಧ್ಯಾನದಲ್ಲಿ ಚಿಂತನೆ ಮಾಡಿ. ಷೋಡಶಿ ಅಂದರೆ ಏನು ಅಂದರೆ, ಇದು ಯಾವಾಗೂ ಒಮ್ಮೆ ತಿರುಗಿ ಹಾಕಬೇಕಾದ ಪುಸ್ತಕ ಅಲ್ಲ. ಇದನ್ನ ಪ್ರತಿಯೊಂದು ಕಣ ಕಣವನ್ನು ನೆನಪಿಟ್ಟುಕೊಂಡು ನಿತ್ಯವೂ ಧ್ಯಾನದಲ್ಲಿ 16 ಪ್ರಕರಣ ಚಿಂತನೆ ಮಾಡಬೇಕು. ಎಲ್ಲೆಲ್ಲಿ ಭಗವಂತ ಹೇಗಿದ್ದಾನೆ 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 ಎಂಬುದು ಅಷ್ಟು ಚೆನ್ನಾಗಿ ಚಿಂತನೆ ಮಾಡಲಿಕ್ಕೆ ಕೊಟ್ಟಂತಹ ಗ್ರಂಥ ಇದೆ. ಅದರಿಂದ ಅಪೂರ್ವದ ವಿಚಾರಗಳು ಬಂದಿದೆ. ಕನ್ನಡದಲ್ಲಿ ನಿಮ್ಮ ಕೈಗೆ ಸೇರುವಂತೆ ನನಗೆ ಕೊಟ್ಟಿದ್ದೀರಾ? ಕರೆಕ್ಷನ್ ಕೊಟ್ಟಿದ್ದಾರೆ? ಹೌದಾ? ಅದು ನಮ್ಮ ಗಡಿಬಿಡಿ ಶಿಫ್ಟಿಂಗ್ ಗಡಿಬಿಡಿಯೆಲ್ಲ ಇದೆ. ಇನ್ನೊಂದು ಕಾಪಿ ಇದ್ರೆ ನೋಡಿ, ನಾನು ಕರೆಕ್ಟ್ ಮಾಡಿಕೊಂಡಿರ್ತೇನೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಜೀವನ ಹೊರಗಿರತಕ್ಕಂಥ ಮನಸ್ಸು ಇಷ್ಟು ಭೇದಗಳಿಂದ ಇದ್ದರೆ, ಜೀವನ ಸ್ವರೂಪದಲ್ಲಿರತಕ್ಕಂಥ ಮನಸ್ಸು ಕೂಡ ಅಷ್ಟೇ ಪ್ರಭೇದಗಳಿಂದ, ಅಂದರೆ ಅಷ್ಟೇ ಕಂಪಾರ್ಟ್ಮೆಂಟ್ಸ್ ಗೊತ್ತಿರುತ್ತೆ. 100,000 ಅಷ್ಟು ಆಲೋಚನೆಗಳು ಬರ್ತಾರೆ. ಸರಿ, ಇದು ತಿಳ್ಕೊಂಡು ಮಾಡೋದೇನು ಅಂದರೆ, ಇಷ್ಟು ತಾತ್ಪರ್ಯ. ನಿತ್ಯ ಭಗವಂತನಲ್ಲಿ ಪ್ರಾರ್ಥನೆ ಮಾಡುವಾಗ, ಹೇ ಸ್ವಾಮಿ, ನನ್ನ ಮನಸ್ಸಿನ 100,000 ವಿಧವಾದ ಮನಸ್ಸಿನ ಪ್ರಭೇದಗಳು ಕಂಪಾರ್ಟ್ಮೆಂಟ್ಸ್ ಏನಿವೆ, ನಾನಾ ಭೇದಗಳು, ಅದರಿಂದ ನಿನ್ನ ನಾನಾ ರೂಪಗಳು, ಆ ರೂಪಗಳಿಂದ ನಾನಾ ಆಲೋಚನೆಗಳು ಹುಟ್ಟಿ ಬರ್ತಾ ಇವೆ. ಆ ನಾನಾ
ನಿಮ್ಮ ಮನೆಗೆ ಐತಿಹ್ಯ ಹೌದಾ? ಏನಾಗುತ್ತೆ ಕಾಕೆ ಅಲ್ಲಿಗೆ ಗುರಿ ಕೊಟ್ಟುತ್ತೆ. ಒಂದೊಂದು ಒಂದೊಂದು ಸುಮ್ಮನೆ ಕೈ ಚೆಲ್ಲಿ ಬಿಡಬಾರ್ದು, ಕನೆಕ್ಷನ್ ಕೊಟ್ಟೇ ಬಿಡಬೇಕು. ಕೊಟ್ಟಾರೆ ಇಲ್ಲಿ ಹೇಳಿದ್ದೆ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ನೂರಾರು ಸಾವಿರಾರು ಭೇದಗಳು ಕೂಗಿವೆ. ಆ ಒಂದೊಂದು ಒಂದೊಂದು ಪ್ರಭೇದದಿಂದಲೂ ಅನೇಕ ಅನೇಕ ಆಲೋಚನೆಗಳು, ಕೋಟಿ ಕೋಟಿ ಆಲೋಚನೆಗಳು ನಮ್ಮಲ್ಲಿ ಬರ್ತಾ ಇವೆ. ಆ ಬಂದ ಪ್ರತಿಯೊಂದು ಆಲೋಚನೆಯಿಂದ ದೇವರ ಅನಂತ ರೂಪಗಳು ಹೊರಬರ್ತಾ ಇವೆ. ಮುಂದೆ ಆ ಹೊರಬಂದ ರೂಪಗಳಿಗೂ ಬಿಂಬಲಿಗೂ ಐಕ್ಯ ಚಿಂತನೆ ಮಾಡುವುದೇ ದೊಡ್ಡ ಯಜ್ಞ. ಅಂದರೆ ಈ ಯಜ್ಞದಲ್ಲಿ ಅಗ್ನಿ ಯಾರು ಅಂದರೆ ಬಿಂಬಮೂರ್ತಿ ಅಗ್ನಿ, ಅಲ್ಲಿ ಹಾಕುವ ತುಪ್ಪ ಯಾವುದು ಅಂದರೆ ಅವನ ರೂಪಗಳೇ ತುಪ್ಪ. ಅವನಿಗೆ ಅವನ ರೂಪಗಳನ್ನು ಅರ್ಪಣೆ ಮಾಡುವುದೇ ಯಜ್ಞ. ಯಾವ ರೂಪಗಳನ್ನು ಅರ್ಪಣೆ ಮಾಡಿದ್ದು? ನಮ್ಮ ಮನಸ್ಸಿನ, ಅದು ಈ ಒಂದು ದಿವಸದ್ದಲ್ಲ, ಒಂದು ಗಂಟೆದಲ್ಲ, ಒಂದು ಜನ್ಮದ್ದಲ್ಲ. ಎಷ್ಟು ಜನ್ಮಗಳದ್ದು? ಮೊದಲನೆಯ ಜನ್ಮದಿಂದ ಕೊನೆಯ ಜನ್ಮ ಪರ್ಯಂತ ಇಷ್ಟು ಸಂಕಲ್ಪವಿದ್ದೆವು ಕೂಡ. ಮೊದಲನೆಯ ಜನ್ಮದಿಂದ ಕೊನೆಯ ಜನ್ಮ ಪರ್ಯಂತ ಪ್ರತಿಯೊಂದು ಜನ್ಮದಲ್ಲಿ, ಪ್ರತಿಯೊಂದು ದಿನದಲ್ಲಿ, ಪ್ರತಿಯೊಂದು ಕ್ಷಣದಲ್ಲಿ ನನ್ನ ಮನಸ್ಸಿನ ಅನೇಕ ಅನಂತ ವಿಧವಾದ ರೀತಿಗಳಾದ ಮನಸ್ಸಿನಿಂದ ಅನೇಕ ನಿನ್ನ ಭಗವದ್ ರೂಪಗಳು ಆಲೋಚನೆಗಳನ್ನು, ಸಾವಿರಾರು ಆಲೋಚನೆಗಳನ್ನು ಹುಟ್ಟಿಸ್ತಾ ಇವೆ. ಆ ಹುಟ್ಟಿಸಿದ ಎಲ್ಲ ಆಲೋಚನೆಗಳಲ್ಲಿ ಪ್ರಕಟವಾದ ನಿನ್ನ ರೂಪಗಳು ನಿನಗರ್ಪಿತ ಹರಿಯೇ ಅಂತ ಯಾರಾದರೂ ಸರಿ ನಿತ್ಯವೂ ಚಿಂತನೆ ಮಾಡುತ್ತೀರಾ, ಭಗವಂತ ಮೆಚ್ಚುತ್ತಾನೆ. ನಿಮಗೆ ಇಡೀ ಜನ್ಮಗಳಲ್ಲಿ ದಿನಾಲೂ ಬಂದ ದೇವರ ಕುರಿತೇ ಆಲೋಚನೆ ಆಗಿರಬಹುದು, ಇಲ್ಲ ಬೇರೆ ಇದರ ಕುರಿತು ಏನೇ ಆಲೋಚನೆ ಬಂದಿರಬಹುದು, ಆ ಆಲೋಚನೆಗಳೆಲ್ಲ ಆಯಾ ಆಕಾರದ ಭಗವದ್ ರೂಪದ ಪೂಜಾ ಅಂತ ಸಮರ್ಪಣೆ ಮಾಡಿಬಿಡಬೇಕು. ಕರೆಯನ್ನು ನಾವು ಉದ್ಧಾರ ಮಾಡುವಂದರೆ ಭಗವಂತ ಸ್ವೀಕಾರ ಮಾಡಿ ಉದ್ಧಾರ ಮಾಡುತ್ತಾನೆ. ವಿಷಯ ಇಷ್ಟು ಏನು, ಮನಸ್ಸಿನಲ್ಲಿ ನಾನಾ ಪ್ರಭೇದಗಳಿವೆ, ಅಲ್ಲಿಂದ ನಾನಾ ಆಲೋಚನೆಗಳು ಹುಟ್ಟುತ್ತೆ, ಅಲ್ಲಿಂದ ದೇವರ ರೂಪಗಳು ಬರುತ್ತೆ ಅಂತ ತಿಳುವಳಿಕೆ ತಿಳ್ಕೊಂಡು ಹಾಗೆ ಹೋಗ್ತೇವೆ. ಅದನ್ನು ಅಪ್ಲೈ ಮಾಡುವ ರೀತಿ ಇನ್ನ ನಮ್ಮ ಮನಸ್ಸಿನಲ್ಲಿ ಐದು ಪ್ರಭೇದಗಳಿವೆಯಲ್ಲ, ಮನಸ್ಸು, ಬುದ್ಧಿ, ಚಿತ್ತ, ಚೇತನ, ಅಹಂಕಾರ. ಅಲ್ಲಿ ಯಾವ ರೂಪಗಳಿವೆ? ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸ್ಯವ, ಕರಾರ. ಇನ್ನ ಹತ್ತು ರೂಪಗಳಿವೆಯಲ್ಲ, ಹತ್ತು ಮನಸ್ಸಿನ ಪ್ರಭೇದಗಳು ಯಾವುದು? ಕಾಮ, ಸಂಕಲ್ಪ, ಚಿಕಿತ್ಸಾ ಮೊದಲಾದ ಹತ್ತು ಪ್ರಭೇದಗಳಿವೆಯಲ್ಲ, ನಿಮಸ್ಯ, ಕೋರ್ಮ, ಆದಿ ಹತ್ತು ರೂಪಗಳು ಇರುತ್ತಿವೆ. ಎಲ್ಲೆಲ್ಲಿ ನೂರು ಆಲೋಚನೆಗಳು, ನೂರು ರೀತಿಯಾದ ಭೇದಗಳಿವೆಯೋ ಅಲ್ಲಿ ನಾರಾಯಣಾದಿ ನೂರು ರೂಪಗಳು, ವಿಶ್ವಾದಿ ಸಹಸ್ರ ರೂಪಗಳು, ಅಜಿತಾದಿ ಅನಂತ ಪರಾದಿ ಮಧುರೂಪ ಭಗವಂತ ಈ ರೂಪಗಳನ್ನೇ ನಮ್ಮ ಮನಸ್ಸಿನ ಆಲೋಚನೆಗಳಲ್ಲಿ ಧಾರಣೆ ಮಾಡಿ ನಿಂತಿದ್ದಾನೆ. ಆ ಎಲ್ಲ ರೂಪಗಳನ್ನು ದೇವರಿಗೆ ಅರ್ಪಣೆ ಮಾಡುತ್ತಾ ಬಂದರೆ ಇಲ್ಲಿ ನಮಗೆ ಸರಿಯಾದ ವಿಷಯದ ಅವಗಾಹನೆ ಬೇಕು. ಏನು ಮಾಡಬೇಕು, ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಈ ಮೂರರ ಕಲ್ಪನೆ ಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂದರೆ ನಮ್ಮ ಮನಸ್ಸು, ನಮ್ಮ ಹತ್ತು ಇಂದ್ರಿಯಗಳು ದೇವರಲ್ಲೇ ನಿಲ್ಲಬೇಕು. ಹೌದಾ? ರಹಸ್ಯ ನೋಡಿ, ಸಾಧನೆಯನ್ನು ಹುಟ್ಟಿದ್ದಕ್ಕೆ ಸಾಧನೆ ಮನಸ್ಸು ಸದಾ ದೇವರಲ್ಲೇ ಇರಬೇಕು, ಸಕಲೇಂದ್ರಿಯಗಳು ದೇವರಲ್ಲೇ ನಿಂತಿರಬೇಕು. ಹಾಗೆ ಇಡೀ ಜೀವನ ಭಗವಂತನ ಚಿಂತನೆ ಮಾಡುತ್ತಾ ಕಳೆದಾಗ ನಮ್ಮ ಸಾಧನೆ ಪೂರ್ಣ ಆಗುತ್ತೆ, ಭಗವಂತ ಅನುಗ್ರಹ ಮಾಡುತ್ತಾನೆ ಇದೇ ತಾನೆ. ಆದರೆ ಇಂದ್ರಿಯಗಳು, ಮನಸ್ಸು ಎಲ್ಲ ಕೂಡ ಕೋಟಿ ಕೋಟಿ ಜನ್ಮಗಳಿಂದ ನಾನಾ ಕಡೆ ಹೋಗಿ ಹೋಗಿ ಅಭ್ಯಾಸ ಆಗಿದೆ, ದುರಭ್ಯಾಸ ಆಗಿದೆ. ಇಂಥ ದುರಭ್ಯಾಸದಿಂದಾಗಿ ನಾನಾ ಜನ್ಮಗಳ ಪಾಪ ಸಂಗ್ರಹ ಆಗಿದೆ. ಪಾಪವೆಲ್ಲ ಎಲ್ಲಿರುತ್ತೆ? ಇಂದ್ರಿಯಗಳಲ್ಲೇ ಕೊಟ್ಟಿರುತ್ತೆ. ಆದ್ದರಿಂದ ಈ ಇಂದ್ರಿಯಗಳೆಲ್ಲ ಕೂಡ ಈ ಬೆಕ್ಕಿನ ಈಗ ನೋಡ್ತಾ ಇದ್ದೀರಲ್ಲ, ನೀವು ಎಷ್ಟು ಹಿಡಿದು ಹೊರಕ ಹಾಕಿದ್ರು ಮತ್ತು ಒಳಗೆ ಬರ್ತಾನೆ. ಅದೇ ಥರ ನಮ್ಮ ಮನಸ್ಸು ಏ ಇವತ್ತು ಅಲ್ಲಿ ಹೋಗ್ಬಾರ್ದು ಅಂತ ಹಿಡಿದ್ರೆ ಅಲ್ಲಿಗೆ ಜಾಸ್ತಿಯಾಗಿ ಹೋಗ್ತಾ. ಇಂಥ ಯಾಕೆ ಪ್ರವೃತ್ತಿ ಮನಸ್ಸಿಗೆ ಅಂದರೆ ಹಿಂದೆ ಪಾಪ ಹೋಗಿದೆ, ಆದ್ದರಿಂದ ಪಾಪಕ್ಕೆ ತಕ್ಕಂತೆ ಇಂಥ ಪ್ರವೃತ್ತಿ ನಮ್ಮಲ್ಲಿ ಬರ್ತಾನೆ. ಮತ್ತೆ ಆ ಪಾಪ 11 ಇಂದ್ರಿಯಗಳಲ್ಲಿ ಸಂಗ್ರಹ ಆದಂಥ ಪಾಪ ಕಳೆಯುವ ವಿಧಾನ ಯಾವುದು ಅಂದರೆ ಇದೇ ದೊಡ್ಡ ವಿಧಾನ. ಯಾವ ವಿಧಾನ ಅಂದರೆ ನಮ್ಮ 11 ಇಂದ್ರಿಯಗಳಲ್ಲಿ, ಕೇಳ್ತಾ ಇದ್ದೀರಾ, 11 ಇಂದ್ರಿಯಗಳಲ್ಲಿ ದೇವರ 11 ರೂಪ ನಿಂತಿದೆ. ಆ 11 ರೂಪ 11 ರೀತಿಯಾಗಿ ಇಂದ್ರಿಯಗಳ ವ್ಯಾಪಾರ ಮಾಡಿಸ್ತಾ ಇದೆ. ಇಂದ್ರಿಯಗಳ ವ್ಯಾಪಾರ ಆಗುವಾಗ ಭಗವಂತನ ರೂಪಗಳು ಪುಂಖಾನುಪುಂಖವಾಗಿ ಹೊರಗೆ ಬರ್ತಾ ಇವೆ. ನಮ್ಮ ಸಕಲೇಂದ್ರಿಯಗಳಿಂದ 11 ಇಂದ್ರಿಯಗಳಿಂದ ಏನೇನು ಕಾರ್ಯಗಳಾಗ್ತಾ ಇರುತ್ತೆ, ಆ ಕಾರ್ಯಗಳಾಗುವಾಗ ಹೊರಬಂದ ಭಗವದ್ ರೂಪಗಳನ್ನು ಬಿಂಬಮೂರ್ತಿಯಲ್ಲಿ ಐಕ್ಯ ಚಿಂತನೆ ಮಾಡುತ್ತಾ ಮಾಡಿದ ಸಕಲ ಕರ್ಮಗಳನ್ನು ಶ್ರೀಹರಿ ನಿನ್ನ ಪೂಜ ಅಂತ ಅರ್ಪಣೆ ಮಾಡುತ್ತಾ ಬಂದಾಗ ಅವಾಗೇನಾಗುತ್ತೆ, ಈ ಇಂದ್ರಿಯಗಳಲ್ಲಿ ಜನ್ಮ ಜನ್ಮಾಂತರಗಳಿಂದ ಶೇಖರಿಸಿದ ನಾನಾ ಪಾಪದ ಬೆಟ್ಟ ಒಡೆದು ಚೂರು ಚೂರಾಗ್ತಾ ಬರುತ್ತೆ. ಕೆಲವು ಸ್ವಲ್ಪ ಕಾಲಕ್ಕೇನಾಗುತ್ತೆ, ನನ್ನ ಇಂದ್ರಿಯಗಳು ಹೊರಗೆ ಓಡಲು ದೇವರ ಕಡೆಯೇ ಹೋಗ್ತಾ ಬರುತ್ತೆ. ಈ ಚಿಂತನೆ ಮಾಡ್ತಾ ಬಂದವರಿಗೆ ಕೊನೆಗೆ ಇಂದ್ರಿಯಗಳನ್ನ ದೇವರಿಂದ ಸೆಳೆದು ಒಳಗೆ ಕಳಿಸಲಿಕ್ಕೆ ಹೋದ್ರೆ ಹೋಗೋದೇ ಇಲ್ಲ, ದೇವರ ಹತ್ರೇ ಬಂದು ಬರುತ್ತೆ. ಈ ಸ್ಥಿತಿ ನಮಗೆ ಬರುತ್ತೆ. ಅದು ಬರಬೇಕಾದ್ರೆ ಅದು ಬರುವ ಪರ್ಯಂತ ನಾವು ಸಕಲೇಂದ್ರಿಯಗಳ ವ್ಯಾಪಾರ, ಎಷ್ಟು ಇಂದ್ರಿಯಗಳು 11, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 1 ಮನಸ್ಸು. ಇಲ್ಲಿ ಭಗವಂತ ತಾನು ನಿಂತು 4 ದೇಹಗಳಲ್ಲಿ ಸ್ವರೂಪ ಲಿಂಗ ಅನಿರುದ್ಧ ಸ್ಥೂಲ ಆ ಎಲ್ಲ 4 ದೇಹಗಳಲ್ಲೂ 11 ಇಂದ್ರಿಯಗಳಿವೆ. 4 ದೇಹಗಳ ಮೂಲಕ ಭಗವತ್ ರೂಪಗಳು ಪ್ರಕಟ ಆಗಿ 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 ಕೊನೆಗೆ ಈ ದೇಹದಲ್ಲಿ ಚರಣವರ್ಣಾದಿಗಳು ಹೇಗೆ ಬರ್ತಾ ಇದೆ ಅನ್ನೋದು ಮನಸ್ಸಲ್ಲಿ ಹೇಳಿದ್ರಲ್ಲ, ಮನಸ್ಸಲ್ಲಿ ಹೇಗೆ ಬರುತ್ತೆ ನೋಡಿದ್ರ, ಬಿಂಬನ ಮನಸ್ಸಿನ ಸ್ಥಾನದಲ್ಲಿ ಅನಿರುದ್ಧ ರೂಪ, ಆ ಅನಿರುದ್ಧ ರೂಪ ಹೊರಟು ಸ್ವರೂಪ ದೇಹದ ಮನಸ್ಸಿನಲ್ಲಿರುವ ಅನಿರುದ್ಧ ರೂಪದಿಂದ ಐಕ್ಯ ಆದಾಗ ಅಲ್ಲಿಂದ ದೇವರ ಪ್ರಾಣದೇವರ ರೂಪಗಳು ಹೊರಡುತ್ತೆ. ಅಲ್ಲಿಂದ ಹೊರಟು ಲಿಂಗ ಶರೀರದೊಳಗಿರುವ ಮನಸ್ಸಿನಲ್ಲಿರುವ ಅನಿರುದ್ಧ ರೂಪ ಜೊತೆಗೆ ಅನಿರುದ್ಧ ರೂಪ, ವಾಯುದೇವರ ರೂಪ ಜೊತೆಗೆ ವಾಯುದೇವರ ರೂಪ ಅವೆಲ್ಲ ಐಕ್ಯ ಆದಾಗ ಅಲ್ಲಿಂದ ಅವೆಲ್ಲ ಮತ್ತು ಹೊರಟು ಅನಿರುದ್ಧ ಶರೀರದಲ್ಲಿರುವ ಮನಸ್ಸಿನಲ್ಲಿರುವ ತಮ್ಮ ತಮ್ಮ ರೂಪಗಳಿಂದ ಐಕ್ಯ ಆದಾಗ ಏನೋ ಹೋಯ್ತಲ್ಲ ಕೊಡ್ತಾ ಲಿಂಗ ದೇಹದಲ್ಲಿ ಬ್ರಹ್ಮ ವಾಯು ಕೊಡ್ತದ್ರೆ ಹೇಗೆ, ನಂತರ ಅನಿರುದ್ಧ ದೇಹದಲ್ಲಿ ಪೀಠ ದೇವತೆಗಳು ಬಂದು ಅಲ್ಲಲ್ಲಿ ಐಕ್ಯ ಆಗಿ ಕೊನೆಗೆ ಸ್ಥೂಲ ದೇಹದ ಮನಸ್ಸಿನಲ್ಲಿರುವ ದೇವರು ಮೊದಲುಕೊಂಡು ದೇವತೆಗಳ ಪರ್ಯಂತ ಎಲ್ಲ ಅವರವರ ರೂಪಗಳ ರೂಪಗಳಿಂದ ಐಕ್ಯ ಆದರೆ ಒಂದು ಮನಸ್ಸಿನ ಆಲೋಚನೆ. ಹಾಗೆ ಎಲ್ಲ ಇಂದ್ರಿಯಗಳಿಂದ ಏಕಕಾಲದಲ್ಲಿ ಆಯಾ ಭಗವದ್ ರೂಪಗಳು ಹೊರಗೆ ಬಂದರೆ ನೋಟ ಕೇಳೋದು ಹೌದಾ, ಮೂಸೆ ನೋಡೋದು ಕುಡಿಯೋದು ಎಲ್ಲ ಕಾರ್ಯಗಳು ಭಗವಂತ ಪ್ರತಿಯೊಂದನ್ನು ಹೀಗೆ ಮಾಡಿಸ್ತಾ ಇದ್ದಾರೆ. ಆ ಮಾಡಿಸುವಾಗ ದೇವರ ರೂಪಗಳು ಅನಂತ ಹೊರಗೆ ಬರ್ತಾನೆ ಬರ್ತಾನೆ ಇವೆ. ಆ ರೂಪಗಳನ್ನೆಲ್ಲ ಭಗವಂತನಿಗೆ ನಾವು ಅರ್ಪಣೆ ಮಾಡಬೇಕು ಹೌದಾನೆ. ಆ ಅರ್ಪಣೆ ಮಾಡಿದರೇನೆ ನಮಗೆ ವಿಶೇಷವಾದ ಭಗವಂತನ ಪೂಜೆ ಮಾಡಿರುತ್ತಾರೆ. ಇಲ್ಲಿ ಆ ಪ್ರಕಟ ಆದಂಥ ಭಗವಂತ ರೂಪಗಳನ್ನು ದೇವರಿಗೆ ಐಕ್ಯ ಚಿಂತನೆ ಯಾಕೆ ಮಾಡಬೇಕು ಅಂತ ಒಂದು ಪ್ರಶ್ನೆ ಹೌದಾನೆ. ಹಾ ಇನ್ನ ಕೂಡಿದೆ. ಈಗ ಮನಸ್ಸಿನಿಂದ ಒಂದು ಆಲೋಚನೆ ಬಂದ ಆಲೋಚನೆ ಬಂದರೆ ಆಲೋಚನೆ ಆಕಾರದಲ್ಲಿ ದೇವರ ರೂಪಗಳು ದೇವತೆಗಳು ಬರುತ್ತಾ ಇಷ್ಟ ಅರ್ಥ ಆಗುತ್ತೆ. ಅದು ಹಾಗೆ ನಿಮಗೆ ಬೇಕಾದ ವ್ಯಕ್ತಿಯೋ ಪದಾರ್ಥ
ಬೇಕಾದವರ ಕುರಿತು ಪದಾರ್ಥಗಳ ಕುರಿತು ಆಲೋಚನೆ ಬಂದ್ರೆ ಸಂತೋಷ ಆಗ್ಬಿಡುತ್ತಲ್ಲ ಅಪ್ಪ ಅಂತ ಹೇಳಿ ಆನಂದ ಹೇಗೆ ಬಂತು ಅಂತ ಮತ್ತು ಪ್ರಶ್ನೆ. ಆಲೋಚನೆಯಿಂದ ಆನಂದ ನಮಗೆ ಹೇಗೆ ಬಂತು ಅಂದರೆ, ಆಲೋಚನೆಯಲ್ಲಿ ಹುಟ್ಟಿದ ಭಗವದ್ ರೂಪಗಳನ್ನ ಬಿಂಬಮೂರ್ತಿ ಸ್ವೀಕಾರ ಮಾಡಿದರೆ ಆಲೋಚನೆಯಿಂದ ಆನಂದ ಬರುತ್ತೆ ನಮಗೆ. ಅರ್ಥ ಆಯ್ತಾ? ಹಾಗೆ ಕಣ್ಣಿನ ನೋಟವೇನೋ ಬಂತು, ಕಣ್ಣಿನ ನೋಟವೇನೋ ಬಂತು, ಆ ನೋಟ ಬಂದಾಗ ಭಗವದ್ ರೂಪಗಳು ಹೊರಬರುತ್ತಾ ಇವೆ. ಆದರೆ ನೋಟದಿಂದ ನಮಗೆ ಆನಂದ ಆಗುತ್ತಲ್ಲ, ಆನಂದ ಆಗುತ್ತಲ್ಲ, ಅದು ಹೇಗಾಗತ್ತೆ ಅಂದ್ರೆ ಆ ನೋಟದಲ್ಲಿ ಪ್ರಕಟ ಆದ ಭಗವದ್ ರೂಪಗಳು ಪದಾರ್ಥಕ್ಕೆ ಸೇರಿ ಪುನಃ ಬಿಂಬನಿಗೆ ಸೇರಿದರೆ, ಬಿಂಬ ಆ ರೂಪಗಳನ್ನು ಗ್ರಹಣ ಮಾಡಿದರೆ ನಮಗೆ ಆನಂದ. ಹಾಗಾದ್ರೆ ಎಲ್ಲ ಇಂದ್ರಿಯಗಳ ವ್ಯಾಪಾರದ ಮೂಲಕ ಪ್ರಕಟ ಆದ ಭಗವದ್ ರೂಪಗಳನ್ನ ದೇವರು ಪುನಃ ಸ್ವೀಕಾರ ಮಾಡಿ ನಮಗೆ ಆನಂದ ಪಡುತ್ತಾನೆ. ಖಂಡಿತ ಆನಂದ ಬಂದೇ ಬರುತ್ತೆ, ನಾವು ಬೇಡ ಅಂದ್ರೆ ಬರುತ್ತೆ, ಸ್ವಾಮಿ ಕೊಟ್ಟೆ ಕೊಡ್ತಾನೆ. ಆದರೆ ಅವಾಗ ಸ್ವಾಮಿ ಇದು ಕೊಡಬೇಡಯ್ಯ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀವಿ. ಇದು ನಾವಾಗಿ ತಂದು ಕೊಟ್ಟದಲ್ಲ, ನಾವಾಗಿ ಒಂದು ಉಸಿರಾಟವೂ ಆಡಲಾರು, ಕೆಟ್ಟ ಪದಾರ್ಥ ನೋಡಿ ಆದರೂ ಸಂತೋಷ ಪಡ್ಲಿಕ್ಕಾದ್ರೂ ದುಃಖ ಪಡ್ಲಿಕ್ಕಾದ್ರೂ ಸ್ವಾತಂತ್ರ್ಯ ಇಲ್ಲ. ಖಂಡಿತ ದ್ವಂದ್ವ ಕಾರ್ಯಗಳನ್ನ ದೇವರ ಪಾದಕ್ಕೆ ಅಧೀನ ಚಿಂತನೆ ಮಾಡಕ, ಇದರಲ್ಲಿ ಕೆಟ್ಟದ್ದನ್ನು ಬಿಡಿಸಯ್ಯ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುವುದೊಂದೇ ಅದು ಅವ್ರು ಮಾಡಿಸಿದ್ದಾರೆ, ಮಾಡುವುದೊಂದೇ ನಮ್ಮ ಪಾದ. ಅದಕ್ಕೆ ವಾದರಾದರು ಸಾತ್ವ ನಿರ್ಣಯಕ್ಕೆ ಏನು ದ್ರೌಪದಿ ದೇವಿ ಇವರ ಭೀಮಸೇನ ದೇವರು ಧರ್ಮರಾಜರು ಬಿಡುವ ಘಟ್ಟ ಬಂದಾಗ ಕೊನೆಗೆ ಉತ್ತರ ಕೊಡುತ್ತಾರೆ ವಾದರಾದರು, ಏನಿದಕ್ಕೆಲ್ಲ ಕೊನೆಗೆ ಏ ಎಲ್ಲಿ ಹೊರಟಿತು ಅಂದ್ರೆ ಹರಿರೇವ ಶರಣ ಬಿಂದು ಭಾವ ಅಂತ ಹೇಳುತ್ತಾರೆ. ಶ್ರೀಹರಿಯೇ ಶರಣಾಗತಿ ಅಂದ್ರೆ ಬಿಂಬಮೂರ್ತಿಯ ಪಾದಾರವಿಂದವನ್ನು ಹಿಡಿಯೋದೊಂದೇ ನಮಗೆ ಮೀಸಲಾದ ಕೆಲಸ ಇನ್ನೊಂದಿಲ್ಲ ಅಂತ ಮಾಡ್ಕೊಡ್ತಾರೆ. ಎರಡು ಮಾತಿಲ್ಲ. ಸರಿ, ಈಗ ನಾವು ಇಂದ್ರಿಯಗಳ ವ್ಯಾಪಾರಕ್ಕೂ ಚೂರು ಚೂರು ನೋಡಿದ್ರು, ವ್ಯಾಪಾರಗಳ ನಂತರ ವ್ಯಾಪಾರದಿಂದ ಅರ್ಪಣೆ ಮಾಡಬೇಕಾದ ಕ್ರಮವನ್ನು ನೋಡಿದ್ರು, ಅದರಿಂದ ಏನಾಗುತ್ತೆ ಎಂಬುದು ನೋಡಿ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ ತತ್ರ ಇಲ್ಲಿ ನಾನಾ ರೀತಿಯಾಗಿರತಕ್ಕಂಥ ಮನಸ್ಸಿನಿಂದ ಬಂದಿರತಕ್ಕಂಥ ಏನು ನಾನಾ ರೀತಿಯಾಗಿರತಕ್ಕಂಥ ಭಗವದ್ ರೂಪಗಳಿವೆ ಮನಸ್ಸಿನಲ್ಲಿ, ಆ ರೂಪಗಳೆಲ್ಲ ಹೊರಟು 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 ಆಲೋಚನೆಗಳು ಬರುತ್ತಾ ಇವೆ. ಆ ಆಲೋಚನೆಗಳೆಲ್ಲ ಕೂಡ ಅಲ್ಲಿ ಭಗವದ್ ರೂಪಗಳು ಹುಟ್ಟಿ ಬರುತ್ತೆ. ಆ ಆಲೋಚನೆಗಳಿಂದ ಹುಟ್ಟಿ ಬಂದ ಭಗವದ್ ರೂಪಗಳಿಂದ ಮತ್ತೂ ಒಂದು ಸೆಟ್ ಹುಟ್ಟಿ ಬರುತ್ತೆ. ಆಲೋಚನೆ ಬಂತು, ಆಲೋಚನೆಯಲ್ಲಿ ದೇವರ ದೇವತೆಗಳ ರೂಪಗಳು ಹೊರಬಂದು, ಆ ಆಲೋಚನೆ ನಿಲ್ಲಬೇಕಾದರೆ ಅಂಥದ್ದೇ ಒಂದು ರೂಪಗಳ ಗುಂಪು ಹುಟ್ಟಿ ಆಲೋಚನೆಯನ್ನು ನಿಯಮನ ಮಾಡಿದರೆ ಆಲೋಚನೆ ನಿಲ್ಲುತ್ತೆ. ಹಾಗೆ ಎಲ್ಲರೂ ಕೂಡ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇನ್ನು ಮುಂದೆ ಹೇಳ್ತಾ ಇದ್ದಾರೆ. ಸರಿ, ಆಲೋಚನೆ ಬಂತು, ಆಲೋಚನೆ ಹೋಯಿತು. ಹೋಯಿತು ಅಂದರೆ ಅಲ್ಲಿ ಹುಟ್ಟಿದ ದೇವರ ದೇವತೆಗಳ ರೂಪಗಳು ಎಲ್ಲಿಗೂ ಅಂದರೆ ತಿರುಗಾ ಅಂದರೆ ಒಳಗೆ ಎಲ್ಲಿಂದ ಬಂದಿವತ್ತೋ ದೇವರ ದೇವತೆಗಳ ರೂಪಗಳು ತಿರುಗಾ ಒಳಗೆ ಹೋಗಿಬಿಡುತ್ತೆ ಅಂತ ಸಿಪಡ್ತಾ ಇದ್ದಾರೆ. ಇನ್ನು ಇನ್ನೊಂದು ವಿಷಯವನ್ನು ಈ ವಿಶೇಷವಾಗಿ ತಿಳಿಸಿಕೊಡ್ತಾರೆ. ಇನ್ನು ನಮ್ಮ ಆಲೋಚನೆಗಳಲ್ಲಿ ಮನಸ್ಸಿನಲ್ಲಿ ದೇವರ ದೇವತೆಗಳ ರೂಪಗಳು ತುಂಬ ಇವೆಯಲ್ಲ. ಒಂದೊಂದು ಆಲೋಚನೆ ಬಂದಾಗ ಅನೇಕ ದೇವರ ದೇವತೆಗಳ ರೂಪಗಳು ಪುಂಖಾನುಪುಂಖವಾಗಿ ಹುಟ್ಟಿ ಬರ್ತಾ ಇವೆ. ಹೌದಾ? ಹಾಗೆ ನಮ್ಮ ಮನಸ್ಸಿನಲ್ಲಿ ಎಷ್ಟು ದೇವರ ದೇವತೆಗಳ ರೂಪಗಳಿವೆಯೋ ಹೊರಗಿರುವ ಪದಾರ್ಥಗಳಲ್ಲೂ ಅಷ್ಟೇ ರೂಪಗಳು ಕೂತುಕೊಳ್ಳುತ್ತವೆ. ಇದೊಂದು ಹೇಳ್ತಾ ಇದ್ದಾರೆ. ಐದು ರೀತಿಯಾದ ಸ್ವೀಟ್ಸ್ ಏನೋ ಮಾಡಿದ್ದಾರೆ, ಎಲ್ಲೆಲ್ಲಿ ಹಾಕಿದ್ದಾರೆ, ಎಲ್ಲರಿಗೂ ಹಾಕಿದ್ದಾರೆ. ಒಬ್ಬರು ಒಂದಕ್ಕೆ ಕೈ ಹಾಕಿದರೆ ಇನ್ನೊಬ್ಬರು
ಇನ್ನೊಂದಕ್ಕೆ ಕೈ ಹಾಕಿದರೆ ಒಬ್ಬರು ಒಂದನ್ನ ಒಂದು ರೀತಿಯಾಗಿ ತಿಂದರೆ ಇನ್ನೊಬ್ಬರು ಅದನ್ನೇ ಬೇರೆ ರೀತಿಯಾಗಿ ತಿಂದರೆ ಎಲ್ಲ ನೋಡ್ತಾ ಇರ್ತದೆ. ಹೌದಾ? ಈ ಜಾಂಗ್ರಿ ಅಂತ ಮಾಡ ಜಹಾಂಗೀರ್ ಅವನ ತಲೆ ಅವನ ಹೆಸರಿಟ್ಕೊಂಡು ಬಂದರು. ಎಲ್ಲ ಆ ಮುಸಲ್ಮಾನರ ಹೆಸರು ಇಟ್ಟುಕೊಂಡು ನಮಗೆಲ್ಲ ಬಾದಶಃ ಜಹಾಂಗೀರು ಎಲ್ಲ ಅದಕ್ಕೊಂದು ಬೇರೆ ಹೆಸರಿಡ್ಬೇಕು. ನೀವೇ ನೋಡು ಆಲೋಚನೆ ಮಾಡಿ ಇಟ್ಟು ನಾವು ಶುರು ಮಾಡಿಬಿಟ್ಟು ಸರಿ ಹೋಗುತ್ತೆ. ಜಹಾಂಗೀರ್ ಅಂತ ಬೇಡ, ಅದಕ್ಕೆ ಅದಕ್ಕಿನ್ನೊಂದು ಯಾವುದೋ ಒಂದು ಹೆಸರಿಟ್ಟು ಒಳ್ಳೆ ಹೆಸರಿಡ್ಬೇಕು. ನೀವು ಹಳೆಯದೇನೋ ಸುತ್ತ ಕೊಡ್ಕೊಡಿ ಅಂತಿಟ್ಟು ಹಾಕ್ಬೇಕು. ನಮ್ಗೆ ಮುಟ್ಟಲ್ಲ, ನಮ್ಮ ಈ ಹೊಸ ಜನರೇಷನ್ ಸರಿ ಹೋಗಲ್ಲ, ಅವರಿಗೆ ಸರಿ ಹೋಗುವಂತ ಒಳ್ಳೆ ಹೆಸರಿಡಿರುತ್ತೆ. ಇಟ್ಟು ಒಂದು ಹತ್ತು ದಿನ ಕರ್ಲಿಕ್ಕೆ ಶುರು ಮಾಡಿಬಿಟ್ರೆ ಅವರು ಜಹಾಂಗೀರ್ ಅಲ್ಲಂತೆ ಅಂತ ನಾವು ಶುರು ಮಾಡ್ತಾರೆ. ಸರಿಯಪ್ಪ, ಅದನ್ನು ತಿನ್ನೋ ರೀತಿ ಹೇಗೆ ಗೊತ್ತಾ? ನಿಮ್ಗೆ ಗೊತ್ತಿಲ್ಲ ಅಂತ ಕಾಣಿಸ್ತಾರೆ. ಪಾಯಸ ಆ ಜಿಲೇಬಿ ಇಂಥವೆಲ್ಲ ಕೂಡ ಸಾಮಾನ್ಯ ತಿನ್ನುವ ರೀತಿ ಮಾಮೂಲೆ ತಿಂತೀರ. ಆದರೆ ಅದಕ್ಕೆ ಸರಿಯಾಗಿ ತಿನ್ನಬೇಕಾದ್ರೆ ಈ ಕಲಾಕಂಡ ಅಂತ ಮಾಡ್ತಾರೆ. ಯಾವುದು? ಶ್ರೀಖಂಡ. ಶ್ರೀಖಂಡ ಹೌದು, ಆ ಶ್ರೀಖಂಡಕ್ಕೆ ಅದನ್ನು ಮಾಡ್ಕೊಟ್ಟಿರ್ತಾರೆ. ಕೆಲವರು ಗಟ್ಟಿಯಾದ ಮೊಸರು ಇರಬೇಕು, ಆ ಮೊಸರಲ್ಲಿ ತಿಂತಾರೆ. ಬಹಳ ಅಭ್ಯಾಸ, ನನಗೆ ಗೊತ್ತಿಲ್ಲ. ಒಬ್ಬರ ಮನೆಗೆ ಹೋದಾಗ ತಿನ್ನುವ ರೀತಿ ಹೇಳಿಕೊಂಡು ತಿನ್ನಿಸ್ತಾ ಇದೆ. ಒಬ್ಬ ಹೋಗ ಆಚಾರ ಹೀಗೆ ತಿನ್ನಬೇಕು, ಅದನ್ನು ಹೇಗೆ ತಿನ್ನಬೇಕು ಅದನ್ನು ಇಷ್ಟೇ. ನಾನು ಇಲ್ಲಿಗಂತೆ ಈ ವಿಚಾರ ನನಗೆ ದಿನ ಕಾಣಿಸೋದೆ. ಆದರೆ ಹಾಕಿದ ಪ್ರಾರ್ಥನೆಗಳಲ್ಲಿ ಒಬ್ಬರಿಗೆ ಒಂದರ ಮೇಲೆ ಮನಸ್ಸು ಹೋಯಿತು, ಇನ್ನೊಬ್ಬರು ಇನ್ನೊಂದರ ಮೇಲೆ ಹೋಯ್ತಲ್ಲ, ಅದು ಹೇಗೆ? ಅದೇನು ಯಾರಿಗೆ ಇಷ್ಟ ಇದ್ರೆ ಅದಕ್ಕೆ ಹೋಗುತ್ತೆ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ಳೋದು ಅಂತ ಅಲ್ಲ. ಅವರಿಗೆ ಅದರ ಮೇಲೆ ಇಷ್ಟ ಯಾಕೆ ಬಂತು ಹೇಳ್ತಾರೆ. ಇಲ್ಲಿ ಎರಡು ರೀತಿ ನಡೆಯುತ್ತೆ. ಮನಸ್ಸಿನಲ್ಲಿ ಪದಾರ್ಥ ಬರುವುದು, ಪದಾರ್ಥದ ಕಡೆ ಮನಸ್ಸು ಬರುವುದು. ಅರ್ಥ ಆಯ್ತಾ? ನಾವು ಕೂತಿದ್ರೆ ನಮ್ಮ ಮನಸ್ಸಿನಲ್ಲಿ ಪದಾರ್ಥ ಬರುತ್ತೆ. ನಾಳೆ ಮಂಡಿಗೆ ಮಾಡಬೇಕಾ, ಏನು ಮಾಡಬೇಕು, ಅದು ಹೇಗಿರ್ಬೇಕು, ಶೇಪ್ ಹೇಗಿರ್ಬೇಕು, ಹೋದ ಸಲ ಹಾಳಾಗಿರ್ಬೇಕು, ಈ ಸಲ ಹೇಗೆ ಮಾಡಬೇಕು, ನಾನಾ ರೀತಿ ಆಲೋಚನೆ ಬರುತ್ತೆ. ಹಾಗಲ್ಲ, ಇನ್ನೊಂದು ಪದಾರ್ಥ ಗೊತ್ತಿರುತ್ತೆ, ಮನಸ್ಸಲ್ಲಿ ಹೋಗುತ್ತೆ. ಮನಸ್ಸು ಪದಾರ್ಥದ ಕಡೆ ಹೋಗೋದು, ಪದಾರ್ಥ ಮನಸ್ಸಿನೊಳಗೆ ಬರೋದು. ಎರಡು ಅರ್ಥ ಆಯ್ತಾ? ಪ್ರಭೇದ ಅದು ಎರಡು ಹೇಗಾಗುತ್ತೆ ಅನ್ನೋದು ಚೆನ್ನಾಗಿ ತಿಳಿಸಿಕೊಡ್ತಾರೆ. ಮನಸ್ಸಿನಲ್ಲಿರುವ ರೂಪಗಳು ಪದಾರ್ಥದಲ್ಲಿರುವ ರೂಪದ ಕಡೆ ಹೊರಟರೆ ಮನಸ್ಸು ಪದಾರ್ಥದತ್ತೆ ಹೋಗ್ಬಿಡುತ್ತೆ. ಪದಾರ್ಥದಲ್ಲಿರುವ ರೂಪಗಳು ಮನಸ್ಸಿನಲ್ಲಿ ಬಂದರೆ ಮನಸ್ಸಿನಲ್ಲಿ ಪದಾರ್ಥ ಬರುತ್ತೆ. ಇಷ್ಟೇ ವ್ಯಾಸ. ಅದು ಹೇಳ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಪದಾರ್ಥದಲ್ಲಿರುವಂತಹ ಈಗ ನಾನು ಪಕ್ಷ ಹಾಕಿದ್ರೆ ಅಥವಾ ಇಲ್ಲಿ ಟಿವಿ ಶಾಪ್ ಹೋದ್ರಪ್ಪ, ಗಂಡ ಗಂಟೆ ಮಕ್ಕಳು ಎಲ್ಲ ಸೇರ್ಕೊಂಡು ಹೋದ್ರು, ಅಲ್ಲಿ ನೋಡಿದಾಗ ಒಂದು 20 ಟಿವಿ ಇಟ್ಟಿರ್ತಾರೆ. ಒಬ್ಬೊಬ್ಬರು ಚೆಲ್ಲ ಪಿಲ್ಲಿ ಆಗಿಬಿಡ್ತಾರೆ, ಗಂಡ ಹೆಂಡತಿ ಮಕ್ಕಳೆಲ್ಲ ಯಾವಾಗ ತಗೊಂಡು ಯಾರು ತಗೊಂಡ ಅಂತ ಎಲ್ಲರ ಕಣ್ಣು ಕಂಡುಕೊಂಡು ಹೋಗ್ತಾ ಇರುತ್ತೆ. ಎಲ್ಲರ ಮನಸ್ಸು ಅಲ್ಲಿ ಇಲ್ಲಿ ಇಲ್ಲಿ ಹೋಗ್ತಾ ಇರುತ್ತೆ ಹೇಳ್ತಾ ಇದ್ದಾರೆ. ಈ ಮನಸ್ಸು ಹೋಗ್ಲಿಕ್ಕೆ ಕಾರಣ ಏನು ಅಂದರೆ ಪದಾರ್ಥದಲ್ಲಿರುವ ಭಗವದ್ ರೂಪಗಳು ಹೊರಟು ನಮ್ಮ ಮನಸ್ಸಿನಲ್ಲಿರುವ ಭಗವದ್ ರೂಪಗಳ ಸುತ್ತು ತಿರುಗಾಡುತ್ತೆ ಹೇಳ್ತಾ ಇದ್ದಾರೆ. ಇಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಕದಾಚಿತ್ ಲೀಲೆಯ ವಿಷಯಸ್ಥಾನಿ ರೂಪಾಣಿ ಅಯಸ್ಕಾಂತ ಅಯಶಕರವಿವ ಮನಸ್ವಾಭಿಮುಖೇನ ತತ್ರತತ್ರ ಭ್ರಾಮಯಂತಿ. ಅಯಸ್ಕಾಂತ ಹೇಗೆ ಕಬ್ಬಿಣದ ತುಂಡುಗಳನ್ನು ಸೆಳೆದು ಬಿಡುತ್ತೋ ಹಾಗೆ ಈ ಮನಸ್ಸಿನಲ್ಲಿರುವ ರೂಪಗಳು ಆ ವಿಶೇಷವಾಗಿರತಕ್ಕಂತಹ ಪದಾರ್ಥದಲ್ಲಿರುವ ರೂಪಗಳು ಬಂದು ಮನಸ್ಸಿನ ಸುತ್ತೂ ಮನಸ್ಸಿನ ರೂಪಗಳ ಸುತ್ತು ತಿರುಗಿ ಹೋದಾಗ ಈ ರೂಪಗಳು ಮನಸ್ಸಿನಲ್ಲಿರುವ ರೂಪಗಳು ಪದಾರ್ಥದಲ್ಲಿರುವ ರೂಪ ಸುತ್ತು ಸೇರಿಕೊಂಡು ಅದರ ಜೊತೆಗೆ ಪದಾರ್ಥದಲ್ಲಿರುವಂತೆ ಓಡಿ ಹೋಗ್ಬಿಡುತ್ತೆ. ಅದಕ್ಕೆ ಯಾವ ಯಾವ ಆಗಿದ ನಾಲ್ಕು ಪಕ್ಷಗಳಲ್ಲಿ ಎಲ್ಲಿರುವ ಭಗವದ್ ರೂಪಗಳು ನಮ್ಮ ಮನಸ್ಸಿಗೆ ಬಂದು ಹೋಗುತ್ತೋ ಅಲ್ಲಿಗೆ ನಮ್ಮ ಮನಸ್ಸು ಹೋಗುತ್ತೆ, ಇದು ಖಚಿತ. ಅದಲ್ಲದೆ ಬೇರೆ ಕಡೆಗೆ ಹೋಗೋದೇ ಇಲ್ಲ ಅಂತ. ಹಾಗಾದರೆ ಇದನ್ನು ನಾವು ಹೇಗೆ ಅಪ್ಲೈ ಮಾಡಬೇಕು? ಇದನ್ನು ನೀವು ಇಲ್ಲೇ ಇದ್ದು ಕೇಳುತ್ತಾ ಇದ್ರೆ ನಿಮ್ಮ ಮುಖದಲ್ಲಿ ಲಕ್ಷಣ ಬೇರೆ, ಇಲ್ಲಿದ್ದುಕೊಂಡೇ ಚೂರು ಚೋಪು ಬರ್ತಾ ಇದ್ರೆ ಅಥವಾ ಇಲ್ಲಿಟ್ಟು ಮನಸ್ಸು ಹೋಗಿದ್ರೆ ಆ ಲಕ್ಷಣವೇ ಬೇರೆ ಆಗ್ತಾ ಇರುತ್ತೆ. ಅಂದ್ರೆ ನಾವು ಏನು ಹೇಳಿದ್ರು ಆ ಅಡ್ಡಿ ಇಲ್ಲ, ಕೂತ್ಕೊಂಡೇ ಇರ್ತಾರೆ ಅಲ್ವಾ. ನಾವು ಹೇಳೋದು ಬಿಟ್ಟು ಬೇರೆ ಹೇಳಿದ್ರು ಕೂಡ ಅವ್ರ ಅಡ್ಡಿ ಏನೋ ಕೇಳಿಸ್ತಾ ಇದೆ ಸಾಕು, ಅದನ್ನ ಬರ್ತಾ ಇದೆ ಸಾಕು, ನಿಂತೆ ಬರ್ತಾ ಇರ್ತದೆ. ಆ ಥರ ಆಗದೆ ನಿಮ್ಗೆ ಗೊತ್ತಾಗ್ತದೆ ಅವಾಗ ನಾವು ಕೇಳಿದ್ದೀನಿ ಮನೆ ಯಾಕೆ ಇಲ್ಲಿಲ್ವಾ ನೀವು ಅಂದ್ರೆ ನೀವು ಅಂತೀರಾ ಇಲ್ಲ ಆಚಾರ್ಯ ನನ್ನ ಮನಸ್ಸನ್ನ ಯಾವುದು ಸೆಳೆಯುತ್ತಾ ಇದೆ, ಮನಸ್ಸನ್ನ ಯಾವುದು ಸೆಳೆಯುತ್ತಾ ಇದೆ, ಯಾಕೆ ಸೆಳೆಯುತ್ತಾ ಇದೆ, ಹೇಗೆ ಸೆಳೆಯುತ್ತಾ ಇದೆ, ಹೀಗೆ ಸೆಳೆಯುತ್ತಾ ಇದೆ. ಆ ಪದಾರ್ಥ ಅಥವಾ ವ್ಯಕ್ತಿ ಆ ಎರಡರ ಸುತ್ತು ಒಳಗಿರುವ ಭಗವದ್ ರೂಪಗಳು ನಿಮ್ಮ ಮನಸ್ಸಿಗೆ ಬಂದು ನಿಮ್ಮ ಮನಸ್ಸಿನಲ್ಲಿರುವ ರೂಪಗಳನ್ನು ಸೆಳೆದರೆ ಮನಸ್ಸಲ್ಲಿಗೆ ಓಡಿ ಹೋಗುತ್ತೆ. ಅಥವಾ ಮನಸ್ಸಿನಲ್ಲಿರುವ ಭಗವದ್ ರೂಪಗಳೆಲ್ಲ ಪದಾರ್ಥಕ್ಕೆ ಹೋಗಿ ಸುತ್ತಾಡಿಕೊಂಡು ಬಂದರೆ ನಮ್ಮ ಮನಸ್ಸಿನಲ್ಲಿ ಪದಾರ್ಥ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಇದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಹೇಗೆ ಹೇಳ್ತಾರೆ, ಕದಾಚಿತ್ತು ಕೆಲವೊಮ್ಮೆ ಮನಸ್ಥಾನ್ಯವ ರೂಪಾಣಿ ಹೇಳ್ತಾರೆ. ಮನಸ್ಸಿನಲ್ಲಿರುವ ರೂಪಗಳೇ ಬಹುಕಾಲ ಗೃಹಮಾಗತಂ ಅತಿಪ್ರಿಯಂ ಬಂಧು ನಿರೀಕ್ಷಿತಂ ವೇದಾ ಗೃಹ ಬಂಧಂತರಂ ಸ್ವಯಮೇವ ಗಚ್ಚತಿ. ಒಳಗೆ ಬಂದು ಕೂತ್ಕೊಂಡಿದ್ದಾನೆ, ಇನ್ನೊಬ್ಬರು ಬಡಗ ಬರ್ತಾ ಇದ್ದಾರೆ, ಬಡ ಬೇಕಾದವರು, ಅವ್ರು ಇನ್ನೂ ಬರ್ತಾ ಇದ್ರೆ ತಾನೇ ಹೊರಗೆ ಹೋಗಿ ಕರ್ಕೊಂಡು ಹೇಗೆ ಬರ್ತಾನೋ ಹಾಗೆ ಪದಾರ್ಥದಲ್ಲಿರುವ ರೂಪಗಳನ್ನು ನೋಡಲಿಕ್ಕೆ ಮನಸ್ಸಿನಲ್ಲಿರುವ ರೂಪಗಳೇ ವೇಗದಿಂದ ಬಂದು ಆ ಪದಾರ್ಥದಲ್ಲಿರುವ ತಮ್ಮ ತಮ್ಮ ರೂಪಗಳನ್ನು ಆಲಿಂಗನ ಮಾಡಿಕೊಂಡು ಹಿಂದೆ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಆಗಿಲ್ಲ. ನಮ್ಮ ಮನಸ್ಸಿನಲ್ಲಿರುವ ಭಗವದ್ ರೂಪಗಳು ಅಂದ್ರೆ ದೇವರಿಗೆ ಸಂಕಲ್ಪ, ನಮ್ಮ ಕರ್ಮಾನುಸಾರ ಇವರಿಗೆ ಈ ಪದಾರ್ಥದ ನೆನಪು ಕೊಡಬೇಕು ಅಂತ ಸಂಕಲ್ಪ. ಆ ಪದಾರ್ಥದ ನೆನಪು ಬಂತು, ಹೇಗ್ ಬಂತು ಅಂತ ಪ್ರಶ್ನೆ ಬಂದ ಅಂದ್ರೆ ನಮ್ಮ ಮನಸ್ಸಿನಲ್ಲಿರುವ ರೂಪಗಳು ಪದಾರ್ಥದ ಕಡೆಗೆ ಹೋಗಿ ಸೇರಿದರೆ ನಮ್ಮ ಮನಸ್ಸಿಗೆ ಆ ಪದಾರ್ಥ ಬಂತು. ಸರಿ, ಇದು ಗೊತ್ತಾಯ್ತು. ನಾಳೆ ಬೆಳಿಗ್ಗೆ ನಾವೇನ್ ಮಾಡ್ಬೇಕಂತೀರಾ ಆಚಾರ್ಯ? ನೀಷ್ಟೆಲ್ಲ ಹೇಳಿದ್ರಲ್ಲ ಅಂದ್ರೆ ನೀವು ಸ್ವಾಮಿ ಬೆಳಗ್ಗೆಯಿಂದ ನನ್ನ ಮನಸ್ಸಿನಲ್ಲಿ ಅನೇಕ ಪದಾರ್ಥಗಳ ಚಿತ್ರಣ, ವ್ಯಕ್ತಿಗಳ ಚಿತ್ರಣ ಕೊಡ್ತೀಯ, ಅಥವಾ ನನ್ನ ಮನಸ್ಸೇ ಅದು ಒಂದಾ ಪದಾರ್ಥ ನನ್ನ ಮನಸ್ಸಿಗೆ ಬರಬೇಕು, ಒಂದಾ ನನ್ನ ಮನಸ್ಸು ಆಚೆ ಕರೆದು ಹೋಗ್ಬೇಕು, ಎರಡನ್ನೂ ಮಾಡುತ್ತಾ ಇರ್ತೀಯ. ಅಂಥ ಕಾಲಕ್ಕೆ ನಿನ್ನದೇ ಆದ ರೂಪಗಳು ವಿಶೇಷವಾಗಿ ಪ್ರಕಟ ಆಗ್ತಾ ಇದೆ ಹರಿಯೇ, ಆ ರೂಪಗಳೆಲ್ಲ ನನಗರ್ಪಿತ. ಇಂಥ ನಾನಾ ಆಲೋಚನೆಗಳು ನಿನ್ನ ಯಜ್ಞವಾಗಿ ಹರಿಯೇ ಅಂದರೆ ಹುಟ್ಟಿದ ಪ್ರತಿಯೊಂದು ಆಲೋಚನೆ ಭಗವಂತನ ಪೂಜೆ ಆಗುತ್ತೆ. ಅರಣ್ಯಕಾಚಾರದ ದೃಷ್ಟಿ ಎಲ್ಲಿ ಎಲ್ಲಿ ಹೊಡಿತಾ ಇದೆ ನಮ್ಮನ್ನ, ಮಕ್ಕಳನ್ನು ಪಡೆದೆಬ್ಬಿಸಿದಂತೆ ನಾವೇನೋ ಋಷಿ ಮುನಿಗಳಂತೆ ದೇವರಲ್ಲೇ ಮನಸ್ಸಿಟ್ಟು ಇರಬೇಕು. ಆಗಲ್ಲ, ನಮ್ಮ ಮನಸ್ಸ ನಾನಾ ಕಡೆಗೆ ಓಡ್ತಾ ಅದಕ್ಕೆ ಸೊಲ್ಯೂಷನ್ ಕೊಡ್ತಾ ಇದ್ದಾರೆ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಬೆಳಿಗ್ಗಿಂದ ರಾತ್ರಿ ಪರ್ಯಂತ ಪ್ರತಿಯೊಂದು ಕ್ಷಣ ದೇವರಲ್ಲೇ ಮನಸ್ಸಿಡಬೇಕು ಅನ್ನೋದು ಸಿಲಬಸ್. ಜೀರೋ ಮಾರ್ಕ್ ಬರ್ತಾ ಇಲ್ಲ, ಮೈನಸ್ ಮಾರ್ಕ್ ಬರ್ತಾ ಇದೆ. ಏನು ಮಾಡಬೇಕು ಅಂದ್ರೆ ಸಿಂಪಲ್ ಸೊಲ್ಯೂಷನ್ ಕೊಡ್ತಾ ಇದ್ದಾರೆ. ಋಷಿಗಳಂತೆ ದೇವರಲ್ಲೇ ಮನಸ್ಸಿಡ್ಲಿಕ್ಕೆ ಆಗ್ತಾ ಇಲ್ಲ ನಿಮಗೆ, ಪದಾರ್ಥಗಳ ಕಡೆ ವ್ಯಕ್ತಿಗಳ ಕಡೆ ಓಡ್ತಾ ಇದೆ. ಚಿಂತೆ ಯಾಕೆ ಮಾಡ್ತೀರಾ? ಎಲ್ಲೆಲ್ಲಿ ಪದಾರ್ಥದ ಕಡೆ ಓಡ್ತಾ ಇದೆಯೋ ಮನಸ್ಸು, ಆ ಪದಾರ್ಥ ಯಾವ್ದು ಯಾವ್ದಿದೆ ಅಲ್ಲೆಲ್ಲ ದೇವರಿದ್ದಾರೆ. ಯಾವ ಯಾವ ವ್ಯಕ್ತಿಗಳ ಕಡೆ ಹೋಗ್ತಾ ಇದೆಯಾ ಅಲ್ಲಿ ದೇವರಿದ್ದಾರೆ. ಅಲ್ಲಿರೋ ದೇವರನ್ನೇ ಗುರಿ ಮಾಡಿಕೊಳ್ಳಿ. ಪದಾರ್ಥದ ಕಡೆ ಹೋದಾಗ ಪದಾರ್ಥದ ಜೊತೆಗೆ ಅಲ್ಲಿದ್ದ ದೇವರನ್ನು ಸ್ಮರಿಸಿಬಿಡಿ. ಅವಾಗ ಏನಾಗುತ್ತೆ, ಎಲ್ಲ ಕಾಲ ದೇವರ ಸ್ಮರಣೆ ಕಡ್ಡಾಯವಾಗಿ ನಮಗೂ ಬರುತ್ತಲ್ಲ. ಇನ್ನ ನಾವು ಒಂದು ಕಡೆ ಹೋಗಿಲ್ಲ, ಆಫೀಸ್ಗೆ ಹೋಗ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ, ಅಡುಗೆ ಮಾಡ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ, ಪುರಾಣ ಬರ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ, ಎಲ್ಲ ಆಗ್ತಾ ಇದೆ. ಇದರ ಜೊತೆಗೆ ಅಲ್ಲಲ್ಲೇ ದೇವರ ಸ್ಮರಣೆ ಮಾಡುತ್ತಾ ಬರೋದರಿಂದ ಏನಾಗ್ತಾ ಇದೆ ಅಂದ್ರೆ ಬದುಕೆಲ್ಲ ಯಜ್ಞ ಆಗಿಬಿಡುತ್ತಾ ಇದೆ. ಮತ್ತು ಇಷ್ಟು ಸುಲಭವಾದ ಸಾಧನೆ ಬರುತ್ತಾ ನಮಗೆ, ಇದು ಯಾವಾಗ ಸಾಧನ ಅಂತ ಕರೆಸಿಕೊಳ್ಳುತ್ತೆ ಅಂದ್ರೆ ಈ ಒಂದು ಗಂಟೆ ಕೇಳಿ ಮನೆಗೆ ಹೋಗುವಾಗ ಮರೆತು ಹೋದರೆ ಅದು ಸಾಧನೆ ಆಗಲ್ಲ. ಇಮ್ಮಿಡಿಯೇಟ್ ಅಪ್ಲೈ ಮಾಡಬೇಕು ಮತ್ತು ಬಿಡಬಾರ ಆ ಥರ ಮಾಡ್ತೀರಾ, ಅದ್ಭುತವಾದ ಸಾಧನ, ಬಹಳ ಚೆನ್ನಾಗಿರುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಇಲ್ಲಿ ಮನಸ್ಸಿನಿಂದ ರೂಪಗಳು ಹೊರಟು ಪದಾರ್ಥದಲ್ಲಿರುವ ರೂಪಗಳನ್ನ ಆಲಿಂಗನ ಮಾಡಿಕೊಂಡು ಬರುತ್ತೆ ಅಂತ ಹೇಳ್ತೀವಲ್ಲ, ಬರೇ ದೇವರದ್ದು ಮಾತ್ರ ಅಲ್ಲ, ಬ್ರಹ್ಮಾದಿ ಸಕಲ ದೇವತೆಗಳ ರೂಪಗಳು ಪದಾರ್ಥದಲ್ಲಿರುವ ಭಗವದ್ ರೂಪಗಳನ್ನ, ಪದಾರ್ಥದಲ್ಲಿರುವಂತ ಎಲ್ಲ ಅವರವರ ರೂಪಗಳು ಮನಸ್ಸಿನಲ್ಲಿರುವ ರೂಪಗಳನ್ನ ಹತ್ತಿರ ಬಂದು ಆಲಿಂಗನ ಮಾಡಿಕೊಂಡು ಹೋಗಿಬಿಡ್ತಾರೆ. ಆಲಿಂಗನ ಮಾಡಿಕೊಂಡಾಗ ಮನಸ್ಸಿನಲ್ಲಿರುವ ರೂಪಗಳು ದೇವರ ದೇವತೆಗಳ ರೂಪಗಳು ಪದಾರ್ಥದಲ್ಲಿರುವ ಭಗವದ್ ರೂಪಗಳನ್ನ ದೇವತೆಗಳ ರೂಪಗಳು ದೇವತೆಗಳ ರೂಪಗಳನ್ನ ತಮ್ಮ ತಮ್ಮನ್ನು ತಾವು ಆಲಿಂಗನ ಮಾಡಿಕೊಂಡಾಗ ನಮಗೆ ಆನಂದ ಬರುತ್ತೆ. ನಮಗೆ ಆನಂದ ಕೊಡಲಿಕ್ಕೆ ಅವರು ಅದು ಮಾಡುತ್ತಾರೆ. ಅವರು ಆಲಿಂಗನ ತಮ್ಮ ರೂಪಗಳು ತಾವು ಆಲಿಂಗನ ಮಾಡಿಕೊಂಡು ಆನಂದ ಪಡುತ್ತಾರೆ, ನಮಗೆ ಆನಂದ ಕೊಡುತ್ತಾರೆ, ನಿಮಗೆ ನೋಟ ಹೋಗುತ್ತಾರೆ, ಮನಸ್ಸಿಗೆ ಪದಾರ್ಥ ಬರುತ್ತಾರೆ. ಯಾವುದೋ ನೋಡಿದ್ದೀರಾ, ಯಾವುದು ಅಡ್ವರ್ಟೈಸ್ಮೆಂಟಲ್ಲಿ ಇಂಥ ಟಿ ವಿ ಇದೆ ಹೇಳಿದ್ರಪ್ಪ, ಅದರ ಲಕ್ಷಣಗಳೆಲ್ಲ ಹೇಳಿದ್ರು. ನಾವು ಹೇಳಿದ್ರು 30 ಲಕ್ಷಣ 40 ಲಕ್ಷಣ ಅಂತ ಹೇಳ್ತಾರಲ್ಲ, ಅದರ ಲಕ್ಷಣ ಎಲ್ಲ ಹೇಳಿದ್ರು. ಆ ಟಿ ವಿದ ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡಿದ್ರಿ, ನಿಮ್ಮ ತಲೆಯಲ್ಲಿದೆ ಟಿ ವಿ ಶಾಪ್ ಹೋದ ಕಾಲಕ್ಕಿಂತ ಈ ಲಕ್ಷಣಗಳಿರುವಂತಹ ಟಿ ವಿಯಲ್ಲಿದೆ ಅಂತ ನೋಡ್ತಾ ಇದ್ದೆ. ಹೌದಾ, ನೋಟ ಏನೋ ಬರ್ತಾ ಇದೆ. ಆದರೆ ಯಾವಾಗ ಆದರೆ ನಿಮಗೆ ಬೇಕಾದ ಟಿ ವಿ ಕಣ್ಣಿಗೆ ಬಿತ್ತೋ ಬಿದ್ದು ಕೂಡಲೇ ಖುಷಿಯೋ ಖುಷಿ ಅಲ್ಲ, ಪದಾರ್ಥ ನೋಡಿದ ಕೂಡಲೇ ಸಂತೋಷ ಬಂತ. ಹೇಗೆ ಬಂತು ಅಂದರೆ ಆ ಪದಾರ್ಥದೊಳಗಿರುವ ಭಗವತ್ ರೂಪಗಳನ್ನ ನೋಟದಲ್ಲಿರುವ ಭಗವತ್ ರೂಪ ಹೋಗಿ ಆಲಿಂಗನ ಮಾಡಿಕೊಂಡು ತಿರುಗಿ ಬಂದರೆ ನಮಗೆ ಸುಖ. ಇಷ್ಟು ನಡೀತಾ ಇದೆ. ಇದೆಲ್ಲವನ್ನ ಚಿಂತನೆ ಮಾಡುತ್ತಾ ನಾವು ಮಾತ್ರ ಅಲ್ಲ, ನಾವು ಚಿಂತನೆ ಮಾಡೋ ಕಾಲಕ್ಕೆ ನಾವು ನೋಡಿದಾಗ ಕಣ್ಣಲ್ಲಿ ನೋಡಿದಾಗ ಆನಂದ ಕೊಡೋದು ಇವೆಲ್ಲ ನೋಡಿದ್ರೆ ಓಹೋ ದೇವ ಹೀಗೆ ಕೊಡ್ತಾ ಇದ್ದಾನೆ ಹೀಗೆ ಕೊಡ್ತಾ ಇದ್ದಾನೆ ಅಂತ ಅರ್ಥ ಆಗ್ತಾ ಇದೆಯಾ? ಅಷ್ಟೇ ಅಲ್ಲದೆ ನಮ್ಮನ್ನು ನೋಡಿದಾಗ ಇನ್ನೊಬ್ಬರಿಗೆ ಆನಂದ ಆಗ್ತಾ ಇದೆಯಾ? ನಗದಾ ಇದ್ದಾರ? ಓ ಅವರು ನೋಡಿ ನಾವು ನಗೋದು ಮಾತ್ರ ಅಲ್ಲ, ಓ ಅಲ್ಲಿರುವ ಸ್ವಾಮಿ ಈ ಥರ ಆನಂದ ಕೊಡ್ತಾ ಇದ್ದಾನೆ, ಹರೇ ನಮಸ್ಕಾರ. ಯಾರು ಚಿಕ್ಕ ಹುಡುಗರು ಇನ್ನೊಬ್ಬರು ನೋಡಿ ಬಾರೋ ತಪ್ಪಿಕೊಂಡು ಕರ್ಕೊಂಡು ಹೋದ್ರೆ ಒಬ್ಬ ಹೇಗೆ ಮಾಡ್ತಾ ಇದೆಯೋ ಈ ಥರ ನೋಟ ಬೆಳೆಯುತ್ತಾ ಅವಾಗ ಕಸ ಕಸ ಆಯ್ತಲ್ಲ ಇಷ್ಟು ಕಾಲ ನೋಡಿದ್ದು ಅವರನ್ನು ಇವರನ್ನು ನೋಡಿದ್ದು ಅವರಿವರಲ್ಲಿ ದೇವರು ಮಾಡಿಸುವಂತಹ ವ್ಯಾಪಾರ ನೋಡಿ ಆನಂದ ಕೊಡುವಂತಹ ಭಾಗ್ಯ ಕಳ್ಕೊಂಡವಲ್ಲ ಅದನ್ನು ಶುರುವಾಗುತ್ತೆ. ಇನ್ನ ಟೈಮ್ ಇದೆ ಅಲ್ಲ ಮೇಲಕ್ಕೆ ಹೋಗ್ಲಿಕ್ಕೆ, ಅಷ್ಟು ಕಾಲ ಶುರು ಮಾಡೋಣ, ಚೂರು ಚೂರು ನಾವು ಆನಂದ ಪಡೋಣ. ಮೇಲೆ ಹೋದ ಕಾಲಕ್ಕೆ ಇದೇ ಸಬ್ಜೆಕ್ಟ್ ಇರುತ್ತೆ. ಮೇಲೆ ಹೋದ್ರೆ ಅದು ಒಂದು ತಿಂಗಳು ಒಂದು ದಿವಸ ಸ್ವರ್ಗದಲ್ಲಾದ್ರೂ ಇಡ್ತಾರಲ್ಲ, ಚೂರಾದ್ರೂ ಮಾಡಿರ್ತೀವಲ್ಲ ಪುಣ್ಯ, ಸ್ವರ್ಗದಲ್ಲಿ ಕೂಡಿಸ್ತಾರಲ್ಲ, ಕೂಡಿಸಿದಾಗ ಅಲ್ಲೆಲ್ಲ ಸೀಕ್ರೆಟ್ ಮೀಟಿಂಗ್ಸ್ ನಡೀತಾ ಇರುತ್ತೆ, ದೇವತೆಗಳೆಲ್ಲ ಕೂತು ಮಾತಾಡ್ತಾ ಇರ್ತಾರೆ, ಇದೇ ಸಬ್ಜೆಕ್ಟ್ ಸೀರಿಯಸ್ ಆಗಿ ಡಿಸ್ಕಷನ್ ನಡೀತಾ ಇರುತ್ತೆ. ಅಂಥ ಕಾಲಕ್ಕೆ ಏನೂ ಗೊತ್ತಿರೋದು ವ್ಯಕ್ತಿ ಹೋದ್ರೆ ಗ್ರೀಕ್ ಅಂಡ್ ಲ್ಯಾಟಿನ್ ಆಗಿರುತ್ತೆ, ಏನೋ ಮಾತಾಡ್ತಾರಲ್ಲ ಇವೆಲ್ಲ ಅಂದ್ಕೊಡ್ತಾರೆ. ಈ ಷೋಡಶಿ ಎಲ್ಲ ಕೇಳಿ ಚೂರು ತಲೆಗೆ ಏರಿ ನಂತರ ಚೂರು ಅನುಷ್ಠಾನ ಮಾಡಿಕೊಂಡು ಬರೋ ವ್ಯಕ್ತಿಯಲ್ಲಿ ಕೂತ್ರೆ ಖುಷಿ ಖುಷಿ ಆಗ್ತಾ ಇರುತ್ತೆ. ಅಪ್ಪ ನಾನು ಕೇಳಿದ್ನಲ್ಲ ನಾನು ಮಾಡಿದ್ನಲ್ಲ, ಅವಾಗ ಅವ್ರು ನೋಡ್ತಾರಲ್ಲ ಅದಕ್ಕೆ ಏನು ಕೂಡಿಸಿದ್ರು ನಿನ್ನ ಅಂತ ನಮ್ಮನ್ನು ಕೂಡ ಹೇಳ್ತಾರೆ. ನಮಗೊಂಚೂರು ಅವರು ಇದರಲ್ಲಿ ಕೊಡ್ತಾರೆ. ಅಷ್ಟು ಆನಂದಕರವಾದ ಶಾಸ್ತ್ರ ಆಚಾರ ಶಾಸ್ತ್ರ. ಅಂಥ ಶಾಸ್ತ್ರವನ್ನು ಮಥನ ಮಾಡಿ 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 ಯಾವುದನ್ನು ನಿತ್ಯವೂ ಚಿಂತನೆ ಮಾಡಿದರೆ ನಮ್ಮಲ್ಲಿ ಆನಂದದ ಸಮುದ್ರ ಉಕ್ಕಿರಬೇಕು. ಅದನ್ನು ಸಂಗ್ರಹ ಮಾಡಿಕೊಟ್ಟಂತೆ ಷೋಡಶ. ಯಾರಾದರೂ ಸರಿ ಗ್ರಂಥ ನೋಡಿದ ಕೂಡಲೇ ಏನು ದೊಡ್ಡ ಸ್ಥಿತಿಗೆ ಇದು, ಆಚಾರ ಶಾಸ್ತ್ರದಲ್ಲಿ ಇದ್ದದ್ದನ್ನೇ ಹೇಳಿದ್ರು, ಇನ್ನು ಚಿಕ್ಕದಾಗಿ ಹೇಳಿದ್ರು ಅಂತಲೂ ಬರುತ್ತೆ ನಮಗೆ ಮನಸ್ಸಿಗೆ. ಆದರೆ ಆಚಾರ ಶಾಸ್ತ್ರದಲ್ಲಿ ಹೇಳಿದ ಅನೇಕ ಅಪಾರ
ಸಂಗ್ರಹಿಸಿ ಏಕತ್ರ ತಂದು ಅದನ್ನ ಎಲ್ಲ ಬುದ್ಧಿಗೆ ಎಟಕುವಂತೆ ಮಾಡಿದರಲ್ಲ, ಆ ಉಪಕಾರ ದಿಕ್ಕಿಗೆ ನಮಸ್ಕಾರ ಮಾಡಬೇಕು. ದೊಡ್ಡದಾಯಿತು ಆಚಾರ ಶಾಸ್ತ್ರ, ಅದಕ್ಕೆ ಓದಿ ಬಿಡಲಿಕ್ಕೂ ಉಪಯೋಗ ಆಯಿತು ನಮಗದು. ನಮ್ಮ ತಲೆ ಚಿಕ್ಕದಾದ್ರಿಂದ ಯಾವ್ದು ಬಿಡಿಬೇಕೋ ಯಾವ್ದು ಬಿಡಬೇಕೋ ಅರ್ಥ ಆಗದೆ ಒದ್ದಾಡುವಾಗ ಆ ಇಡೀ ಸಮುದ್ರದಲ್ಲಿ ಈಜಾಡಿ ನಮ್ಮಂಥವರಿಗೆ ಯಾವುದಾದ್ರೆ ಚೆನ್ನಾಗಿರುತ್ತೆ ಅಂತ ನಿರ್ಣಯ ಮಾಡಿ ಸೆಲೆಕ್ಟ್ ಮಾಡಬೇಕಾದ್ರೆ ಅವರು ಎಷ್ಟು ಅರದು ಬಿಡದಲ್ಬೇಕು. ನಾನು ಈ ರೀತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಹೇಳ್ತಾ ಮನಸ್ಸಿನಲ್ಲಿರತಕ್ಕಂಥ ಅನಿರುದ್ಧ ನಾಮಕ ಭಗವಂತ ನಮ್ಮಲ್ಲಿ ನಾನಾ ಬಯಕೆ ಎಲ್ಲ ಆಲೋಚನೆಗಳನ್ನು ಗುರುತಿಸಿ ಆಲೋಚನೆಗಳಲ್ಲಿ ಪ್ರಕಟ ಆದ ತನ್ನ ರೂಪಗಳನ್ನೇ ತಾನು ಭೋಗ ಮಾಡುತ್ತಾನೆ, ತನ್ನ ರೂಪಗಳು ತಾನು ಸ್ವೀಕಾರ ಮಾಡುತ್ತಾನೆ. ಹಾಗೆ ಬ್ರಹ್ಮಾದಿ ದೇವತೆಗಳು ಕೂಡ ತಮ್ಮ ತಮ್ಮ ರೂಪಗಳನ್ನು ಸ್ವೀಕಾರ ಮಾಡುತ್ತಾರೆ. ಇಲ್ಲಿ ರೂಪ ಭೋಗ ಅಂದರೆ ಇದು ಚೆನ್ನಾಗಿ ಬೆಳೆಯುತ್ತೆ.
ಇಷ್ಟೇ
ನಿಮ್ಮ ಪ್ರಶ್ನೆಗೆ ಇಷ್ಟೇ ಉತ್ತರ. ಅದು ಕೆಟ್ಟದಾಗ್ಲಿ ಒಳ್ಳೆದಾಗ್ಲಿ ಮನಸ್ಸಿನ ವ್ಯಾಪಾರ ನಡೆದೇ ನಡೆಯುತ್ತೆ. ದೇವರ ರೂಪಗಳು ಹೊರಟೆ ಹೊರಡುತ್ತೆ, ಎಲ್ಲ ಹಾಗೆ ಬರುತ್ತೆ. ಇಲ್ಲಿ ಸುಖ ಪಡೋದು ದುಃಖ ಪಡ್ತಾನೆ ಅಲ್ಲೂ ಅಷ್ಟೇ, ಅಲ್ಲೂ ಕೂಡ ಇದೇ ವ್ಯಾಪಾರ ನಡೆಯುತ್ತೆ. ಆ ವ್ಯಾಪಾರ ನಡೆದಾಗ ಅದೂ ನೋಡಬೇಕಲ್ಲ, ಭಗವಂತನೇ ವ್ಯಾಪಾರ ಮಾಡಿಸ್ತಾ ಇದ್ದಾನೆ. ಅಲ್ಲೂ ಇಂತಹ ರೂಪಗಳು ಹೊರಡ್ತಾ ಇದೆ, ದುಃಖ ಪಡ್ತಾ ಇದೆ. ಇವೆಲ್ಲವನ್ನು ಕೂಡ ಅಲ್ಲಿ ಚಿಂತನೆ ಮಾಡಬೇಕು. ಬರೀ ಸುಖ ಮಾತ್ರ ಅಲ್ಲ, ದುಃಖವನ್ನು ಅವರ ಕರ್ಮಾನುಸಾರ ದುಃಖವನ್ನು ಕೊಡುತ್ತೆ, ಎಲ್ಲ ಕೊಡ್ತಾನೆ ಭಗವಂತ. ಮನಸ್ಸಿನ ಆಲೋಚನೆ ಬಂದರೆ ನಮಗೆ ಸುಖ ಮಾತ್ರ ಬರುತ್ತ, ದುಃಖವೂ ಕೊಡುತ್ತೆ. ದುಃಖ ಬಂದರೆ ಅದು ಇದೇ ಚಲನೆ. ಯಾವ ಪದಾರ್ಥವನ್ನು ಯಾವ ವ್ಯಕ್ತಿಗಳನ್ನು ನೆನೆಸಿದಾಗ ದುಃಖ ಬಂತು ಅಂದರೆ ಅದಕ್ಕೆ ಕಾರಣ ಸ್ವಾಮಿ ಈ ಥರ ನಮಗೆ ಕೊಟ್ಟ ಪ್ರಾಸೆಸ್ ಇದೆ. ಇದೇ ಪ್ರಾಸೆಸ್ ಎಲ್ಲ ಕಡೆ ಇದೆ, ಎಲ್ಲ ಇದೇ ಮಾಡ್ತಾನೆ. ಆದರೆ ಮನಸ್ಸಿನ ಆಲೋಚನೆ ಒಳಗಿರತಕ್ಕಂತಹ ರೂಪಗಳನ್ನ ಬಿಂಬಮೂರ್ತಿ ಸ್ವೀಕಾರ ಮಾಡಿದಾಗ ನಮಗೆ ದುಃಖ ಕೊಡಬೇಕಾಗಿದೆ. ತಾನು ದುಃಖ ಕೊಟ್ಟು ನಮಗೆ ದುಃಖ ಕೊಡಲ್ಲ, ತಾನು ಸುಖ ಕೊಟ್ಟು ನಮಗೆ ದುಃಖ ಕೊಡ್ತಾನೆ. ನಮಗೆ ಸುಖ ಕೊಡಬೇಕಾದ್ರೂ ತಾನು ಸುಖ ಪಟ್ಟೇ ದುಃಖ ಕೊಡ್ತಾನೆ. ಅವನಿಗಂತೂ ಸುಖವೇ, ನಮಗಂತೂ ದುಃಖ ಸುಖ ಎರಡು ಬರ್ತಾ ಇದೆ. ಅದಕ್ಕೆ ಶುಭಂ ವಿವರ್ತ ಸೌಮಿತ್ಯಂ ನಾಶ ನಾಶಕಂ ನಾಶನಂ ಸಹರ್ತಿವೆ ಅಂದರೆ ನಮಗೆ ದುಃಖ ಬರಬೇಕಾದರೂ ಸುಖ ಬರಬೇಕಾದರೂ ಅಲ್ಲಲ್ಲಿರುವ ತನ್ನ ರೂಪಗಳನ್ನೇ ತಾನು ಸ್ವೀಕಾರ ಮಾಡುತ್ತಾನೆ. ಆ ರೂಪಗಳನ್ನು ಶುಭ ಅಂತ ಕರೆದು, ಅಶುಭ ಯಾವುದು ನಮ್ಮ ಕರ್ಮ ಫಲ ಅದು ದೇವರು ಸ್ವೀಕಾರ ಮಾಡೋದೇ ಇಲ್ಲ. ಅದಕ್ಕಂದ್ರೆ ಪುಣ್ಯಕರ್ಮ ದೇವರು ಸ್ವೀಕಾರ ಮಾಡಿಬಿಡ್ತಾನೆ, ಪಾಪಕರ್ಮ ಸ್ವೀಕಾರ ಮಾಡಲ್ಲ ಅನ್ನೋದಕ್ಕೆ ಅವರು ಹೇಳೋದಿದೆ. ಶುಭಂ ವಿವರ್ತ ಸೌಮಿತ್ಯಂ, ಶುಭವನ್ನೇ ಕುಡಿತಾನೆ ಅಶುಭವನ್ನು ಕುಡಿಯಲ್ಲ ಅಂದರೆ ನಮ್ಮ ಪಾಲಿನ ಶುಭ ಕರ್ಮ ಏನಿದೆ ಅದು ಅವನಿಗೆ ಅಶುಭವೇ. ಕರ್ಮ ಫಲವನ್ನು ಭೋಗಿಸುವ ಕರ್ಮ ಅವನಿಗಿಲ್ಲ, ಕರ್ಮ ಅವನಿಗೆ ವಿಷವೇ. ಆದ್ದರಿಂದ ಅಲ್ಲಿರುವ ಭಗವದ್ರೂಪ, ದುಃಖವನ್ನು ಕೊಡುವಾಗ ಬರುವ ಭಗವದ್ರೂಪ ಎರಡು ಸುಖಕರವೇ ದೇವರಿಗೆ. ದೇವರ ರೂಪ ಸುಖ ಆ ರೀತಿಯಾಗಿರುತ್ತೆ. ಇಲ್ಲೆಲ್ಲ ಕಡೆ ಕೂಡ ಒಂದು ನೈವೇದ್ಯ ಆಗಿದೆ. ನೈವೇದ್ಯ ಆದರೆ ದೇವರಿಗೆ ಮೊದಲು ನೈವೇದ್ಯ ಮಾಡಿದ್ರು, ದೇವರ ರೂಪಗಳನ್ನು ದೇವರು ಸ್ವೀಕಾರ ಮಾಡಿದ್ರು, ನಂತರ ಲಕ್ಷ್ಮೀ ದೇವಿಗೆ ನೈವೇದ್ಯ. ಆವಾಗ ಅಂದ್ರೆ ಅಲ್ಲಿ ಹೇಳ್ತಾರೆ ಲಕ್ಷ್ಮೀ ದೇವಿ ಒಳಗೆ ದೇವರು ಇರ್ತಾರಲ್ಲ, ಹಾಗೆಯೇ ಪದಾರ್ಥದೊಳಗೆ ಲಕ್ಷ್ಮೀ ರಸ ಇರುತ್ತಲ್ಲ, ಆ ಲಕ್ಷ್ಮೀ ರಸ ಒಳಗೆ ದೇವರ ರಸ ಇರಬೇಕಾ? ಲಕ್ಷ್ಮೀ ರಸ ಅಂದ್ರೆ ಲಕ್ಷ್ಮೀ ರೂಪ ಅಂದ್ರೆ ಒಂದೇ ಪದಾರ್ಥದಲ್ಲಿ ಲಕ್ಷ್ಮೀ ರೂಪ ಇರಬೇಕಾ ಅಲ್ಲಿ ದೇವರ ರೂಪ ಇರಬೇಕಾ? ಲಕ್ಷ್ಮೀ ದೇವಿಗೆ ನೈವೇದ್ಯ ಕೊಟ್ಟಾಗ ಲಕ್ಷ್ಮೀ ದೇವಿ ಒಳಗಿರುವ ಭಗವತ್ ರೂಪ ಲಕ್ಷ್ಮೀ ರಸದೊಳಗಿರುವ ತನ್ನ ರೂಪವನ್ನು ತಾನು ಸ್ವೀಕಾರ ಮಾಡಿದರೆ ಲಕ್ಷ್ಮೀ ದೇವಿಗೆ ಲಕ್ಷ್ಮೀ ರಸ ಬರುತ್ತೆ. ಹಾಗೆ ವಾಯುದೇವರಿಗೆ ತಮ್ಮ ರೂಪದ ಭೋಗ ಬರಬೇಕಾದರೆ ವಾಯುದೇವರು ಅವರೊಳಗೆ ಲಕ್ಷ್ಮೀ ದೇವಿ ಅವರೊಳಗೆ ದೇವರು ಇರ್ತಾರಲ್ಲ. ಇಲ್ಲಿ ವಾಯು ರಸ ಅದರೊಳಗೆ ಲಕ್ಷ್ಮೀ ರಸ ಅದರೊಳಗೆ ದೇವರ ರಸ. ವಾಯುದೇವರ ಒಳಗಿರುವ ದೇವರು ವಾಯು ರಸದೊಳಗಿರುವ ತನ್ನ ರೂಪ ತಾನು ತಗೊಂಡರೆ ಅವಾಗೆ ವಾಯು ರಸ ವಾಯುದೇವರಿಗೆ ಬರುತ್ತೆ. ಹೀಗೆ ಎಲ್ಲ ದೇವತೆಗಳಿಗೂ ಇದೇ ಪ್ರಕಾರ. ಎಲ್ಲಿ ಊಟ ಮಾಡುವುದಕ್ಕೆ ಮಾತ್ರ ಅಲ್ಲ, ಪ್ರತಿಯೊಂದು 11 ಇಂದ್ರಿಯಗಳ ವ್ಯಾಪಾರ ಆಗುವಾಗಲೂ ಎಲ್ಲ ದೇವತೆಗಳಿಗೂ ದೇವರು ಆನಂದ ಕೊಡತಾ ಕೊಡತಾ ಈ ಥರ ಮಾಡುತ್ತಾನೆ. ಈ ಥರ ಎಲ್ಲ ಕಡೆ ಚಿಂತನೆ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳುತ್ತಾರೆ, ದೇವರ ರಸ ಒಂದೇ, ಅದು ನಾನಾ ಕಡೆ ನಾನಾ ರೀತಿಯಾಗಿ ಕೂತಿರುತ್ತೆ. ದೇವತೆಗಳ ರಸದೊಳಗೆ ದೇವರ ರಸ ಕೂತಿರುತ್ತೆ, ಅದು ದೇವರ ಲಕ್ಷ್ಮೀ ರಸದೊಳಗಿರುವ ದೇವರ ರೂಪ ದೇವರ ರಸ ಅಂತ ಕರೆಸಿಕೊಳ್ಳುತ್ತೆ. ಲಕ್ಷ್ಮೀದೇವಿ ಒಳಗಿರುವ ದೇವರ ರೂಪ, ಲಕ್ಷ್ಮೀ ರಸದೊಳಗಿರುವ ತನ್ನ ರೂಪವನ್ನು ಸ್ವೀಕಾರ ಮಾಡಿದರೆ ಲಕ್ಷ್ಮೀದೇವಿಗೆ ಲಕ್ಷ್ಮೀ ರಸ ಬರುತ್ತೆ. ಸಪರೇಟ್ ಲಕ್ಷ್ಮೀ ರಸ, ಅದಕ್ಕೆ ಎಕ್ಸಿಸ್ಟೆನ್ಸ್ ಕೊಡೋದು ಒಳಗೆ ದೇವರ ರಸ. ಖಂಡಿತ ಎಷ್ಟೆಷ್ಟು ದೇವತೆಗಳು ಯಾರಾಗಿದ್ದಾರೋ ಅವರವರ ರಸ ಅಂದರೆ ಅವರವರ ರೂಪಗಳಿರುತ್ತೆ, ಆ ರೂಪವನ್ನು ಸ್ವೀಕಾರ ಮಾಡೋದು ಅವರಿಗೆ ಭೋಗ. ನಿಮಗಲ್ಲ, ಈ ದೇವತೆಗಳ ವಿಷಯ ಹೇಳಿದ್ದೆ, ನಮಗೆ ಬೇರೆ ರಸ ಬರ್ಲಿಕ್ಕೆ ನಮ್ಮ ರಸ ಬರ್ಲಿಕ್ಕಿಲ್ಲ, ಯಾಕಂದ್ರೆ ನಮ್ದು ಇನ್ನೊಂದು ರೂಪ ಇದಕ್ಕೆ ಇಲ್ಲಲ್ಲ. ನಾವು ನಿರಂಶರು, ನಿರಂಶರಾದವರಿಗೆ ಇನ್ನೊಂದು ರೂಪ ಇಲ್ಲ, ಆದ್ರಿಂದ ಆ ರೀತಿ ರೂಪಗಳು ತಗೊಂಡು ಸಂತೋಷ ಪಡುವ ಭಾಗ್ಯ ನಮಗೆ ಇಲ್ಲ. ಏನಿಲ್ಲ, ಅಲ್ಲಿರುವ ಭಗವದ್ ರೂಪ ನಮ್ಮೊಳಗಿರುವ ಭಗವದ್ ರೂಪಕ್ಕೆ ಸೇರಿ ನಮ್ಮ ಮನಸ್ಸನ್ನು ವಿಕಾರಗೊಳಿಸ್ತಾನೆ, ಆ ವಿಕಾರವೇ ನಮಗೆ ಬರುವ ಸಂತೋಷ. ಯಾರಿದ್ದಾರೋ ಯಾರ್ಯಾರಿಗೆ ಇನ್ನೊಂದು ರೂಪ ತಮ್ಮ ರೂಪವನ್ನೇ ಸ್ವೀಕಾರ ಮಾಡಲಿಕ್ಕೆ ಯೋಗ್ಯತೆ ಇದೆಯೋ ಅವರಿಗೆಲ್ಲ ಹಾಕೊಡ್ತಾನೆ, ಯಾರಿಗಿಲ್ಲವೋ ಅವರಿಗೆ ಆ ರಸದೊಳಗಿರುವ ತನ್ನ ರೂಪ ಅವರ ನಾಲಿಗೆಯಲ್ಲಿರುವ ರಸರೂಪಕ್ಕೆ ತಾನು ಐಕ್ಯ ಆಗಿ ಅವರಿಗೆ ತೃಪ್ತಿಯ ನೀವ ಚೇತನಕ್ಕೆ ಬರೀ ತೃಪ್ತಿ ಕೊಡ್ತಾನೆ. ಅಲ್ಲ, ತೃಪ್ತಿ ಎಂಬುದು ಜೀವನಿಗೆ ಮನಸ್ಸಿನ ವಿಕಾರ ಹುಟ್ಟಿಸಿ ಅದನ್ನು ತಿಳಿಸಿಕೊಡ್ತಾನೆ. ಮನಸ್ಸಿನ ವಿಕಾರದ ಪರಿಚಯವೇ ಇಲ್ಲಿ ಸುಖ ನಮಗೆ ಬರ್ತಾ ಇರೋದು. ನಂತರ ಏನು ಮಾಡುತ್ತಾನೆ, ಮೋಕ್ಷದಲ್ಲಿ ಸ್ವರೂಪದಲ್ಲಿರುವ ಸುಖವನ್ನು ಉಣಿಸ್ತಾನೆ. ಒಟ್ಟಾರೆ ನಮಗಂತೂ ಸುಖ ಬರ್ತಾ ಇದೆ, ಮೋಕ್ಷದಲ್ಲಿ ನಮ್ಮ ಸ್ವರೂಪದಲ್ಲಿರುವ ಸುಖ ಬರುತ್ತೆ, ಸುಷುಪ್ತಿಯಲ್ಲೂ ಸ್ವರೂಪದಲ್ಲಿರುವ ಸುಖ ಉಣಿಸ್ತಾನೆ. ಹೊರಗಿರುವ ಸುಖ, ಈ ತಿಂದು ಕುಡಿದು ಮಾಡುವ ಸುಖ ಅಂದ್ರೆ ಅದೇನು ಸುಖ ಅಂದ್ರೆ ಏನು ಅಂದ್ರೆ ಮನಸ್ಸಿನ ವಿಕಾರ, ಆ ವಿಕಾರದ ಪರಿಚಯ ಜೀವನಿಗೆ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಈ ಸುಖ ಬೇಡ, ಇದು ಸರಿಯಾಗಿಲ್ಲ ಸರಿಯಾಗಿಲ್ಲ ಅಂತ ಶಾಸ್ತ್ರ ಹೇಳೋದು ಅದಕ್ಕೆ. ಇದು ಬರೇ ವಿಕಾರದ ಪರಿಚಯ, ಆ ವಿಕಾರ ಮನಸ್ಸಿಗೆ ಮುಟ್ಟುತ್ತಷ್ಟೇ. ಇನ್ನೇ ಮನಸ್ಸಿನ ವಿಕಾರ ಜೀವನಿಗೆ ಗೊತ್ತಾಗುವಂತೆ ಭಗವಂತ ಮಾಡುತ್ತಾರೆ. ಖಂಡಿತ, ಅಂದರೆ ಯಾರ್ಯಾರಿಗೆ ಸಾಂಶತ್ವ ಇದೆಯೋ, ಯಾರ್ಯಾರಿಗೆ ತಮ್ಮ ರೂಪಗಳನ್ನು ತಾವು ಸ್ವೀಕಾರ ಮಾಡುವ ತಾಕತ್ತಿದೆಯೋ, ಯಾರ್ಯಾರು ಪದಾರ್ಥಗಳಲ್ಲಿ ಎಲ್ಲ ಕಡೆ ಇರ್ತಾರೋ ಅವರಿಗೆ ಮಾತ್ರ ನಿಯಮ, ಎಲ್ಲರಿಗೂ ಅಲ್ಲ. ಆದರೆ ಇದು ನಮಗ್ಯಾಕೆ ಹೇಳಿದ್ದೀರಾ, ಅವರವರು ತಗೊಂಬೋದು, ನಾವ್ಯಾಕೆ ಚಿಂತನೆ ಮಾಡಬೇಕು ಅಂದರೆ ಅವರೆಲ್ಲ ನಮ್ಮ ಬಿಂಬರೂಪರು. ಬಿಂಬರಿಬ್ಬರು ಸೋತ್ತಮರು, ಪ್ರತಿಬಿಂಬರಿಬ್ಬರು ಸ್ವಾಮ. ಅದಕ್ಕೆ ನಮ್ಮ ಬಿಂಬಸ್ಥಾನೀಯರಾದಂತಹ ದೇವತೆಗಳು ಈಗ ಭಗವಂತನ ಅನುಗ್ರಹದಿಂದ ಸಂತೋಷ ಪಡುತ್ತಾರೆ ಅಂತ ತಿಳಿದರೆ ಸಾಕಂತೆ, ನಮಗೆ ಬೇಕಾದ ಸಂತೋಷ ನಮಗೆ ಸಿಕ್ಕಿಬಿಡುತ್ತೆ. ಇದು ಉಪಾಸನೆಯ ವಿಶೇಷ ಫಲ ಅಂತ ತಿಳಿಸಿಕೊಳ್ತಾ ಇದ್ದಾರೆ. ಇನ್ನ ಮನಸ್ಸಿನಲ್ಲಿ ಎಲ್ಲ ದೇವತೆಗಳು ಇರ್ತಾರಲ್ವ, ಆದರೆ ಮನೋಭಿಮಾನಿಗಳಾದಂತಹ ಈ ದೇವತೆಗಳಲ್ಲಿ ಎಲ್ಲರೂ ಎಲ್ಲ ವ್ಯಾಪಾರಗಳನ್ನು ಮಾಡುತ್ತಾ ಇದ್ರು, ಕೆಲವರು ವಿಶೇಷ ವ್ಯಾಪಾರಗಳನ್ನು ಮಾಡುತ್ತಾರೆ. ಅದು ಯಾವ್ದು ಯಾವುದು ಅಂದ್ರೆ ಹೇಳ್ತಾ ಇದ್ದಾರೆ.
ಅಂದರೆ ಅಲ್ಲಿ ದೈವಾಯಿತು ಸಂಪೂರ್ಣ ಎಂದು ಇದೆ.
ನಾನು ನಿಮ್ಗೆ ಹೇಳಿದಷ್ಟೇ, ನಿಮಗೆ ಕ್ಯಾಚ್ ಆಗ್ತಾ ಇಲ್ಲ ಕಾಯಿ. ನೀವು ಮತ್ತು ಒಳ್ಳೆದು ಕೆಟ್ಟದು ಒಳ್ಳೆದು ಕೆಟ್ಟದ್ದು ಸಪ್ರೇಟ್ ಮಾಡಿ ಕೊಡ್ತಾ ಇದ್ದೀರಾ. ಅದು ಯಾವುದೇ ಕೆಲಸ ಆಗಲಿ, ದೇವರು ದೇವತೆಗಳು ನಿಂತು ಅಲ್ಲಿ ವ್ಯಾಪಾರ ಮಾಡಿಸಿ ತಮ್ಮ ತಮ್ಮ ರೂಪಗಳನ್ನು ತಾವು ಸ್ವೀಕಾರ ಮಾಡುತ್ತಾರೆ. ಪದಾರ್ಥದ ದೋಷ ಅವರಿಗೆ ಅಂಟಲ್ಲ. ಆನ್ಸರ್ ಆಯ್ತಾ? ನಮಗೆ ಆ ಪದಾರ್ಥ ನಿಷೇಧ, ಪದಾರ್ಥಗಳ ಅವರ ರೂಪಗಳಿಗೆ ದೋಷ ಅಂಟಲ್ಲ.
ಯಾಕೆಂದ್ರೆ ಹೊಸ ತಗೊಳ್ತಾರೆ ಅಂತ ಹೇಳಿ ಅಂದ್ರೆ ಪುಷ್ಟದಲ್ಲಿ ಕೆಲಸ ಬಂತೆ ಅಂತ ಕೇಳಿದೆ.
ಇವರು ಇರ್ತಾರೆ ಆ ಪದಾರ್ಥದಲ್ಲೂ ಕೂಡ, ಇವರು ದೇವತೆಗಳು ಇರ್ತಾರಲ್ಲ, ಅವ್ರ ರೂಪದ ಅವ್ರ ರೂಪ ತಗೊಂಡ್ರೇನೆ ಅಲ್ಲಿ ಕೂಡ ಏನು ಗೊತ್ತು, ಆ ದುಷ್ಟವಾದ ಪದಾರ್ಥಗಳಲ್ಲಿರುವ ತಮ್ಮ ರೂಪಗಳು ಶುದ್ಧವಾದ ತಮ್ಮ ರೂಪಗಳು ತಾವು ತಗೊಂಡ್ರೇನೆ ಆ ಜೀವಿಗೆ ದುಷ್ಟ ಪದಾರ್ಥದ ಅನುಭವ.
ಹಾಗಾದ್ರೆ ಭಗವಂತನಂತೆ ಅವರು, ಭಗವಂತನಿಗೂ ದೋಷ ಇಲ್ಲ, ಅವ್ರಿಗೂ ದೋಷ ಇಲ್ಲ,
ಖಂಡಿತ ಇಲ್ಲ. ತತ್ವಾಭಿಮಾನಿಗಳಿಗೆ ದೇವತೆಗಳಿಗೆ ಚೂರೂ ದೋಷ ಇಲ್ಲ. ಅಷ್ಟು ಯಾಕೆ ನಮ್ಮೊಳಗೆ ನಿಂತು ಈ ದೇವತೆಗಳೇನೆ ದೈತ್ಯರ ಮೂಲಕ ಕೆಟ್ಟ ಕೆಲಸ ನಮ್ಮಿಂದ ಮಾಡಿಸುವುದು ದೇವತೆಗಳೇನೆ? ನೀವೇನು ಏ ನಿಷಿದ್ಧ ಪದಾರ್ಥಗಳು ತಿಂತಾರೆ ಹಾಗೆ ಹೀಗೆ ಏನೇನು ಕೆಡ್ತಾ ಇದ್ದೀರಲ್ಲ, ಈ ಎಲ್ಲ ನಿಷಿದ್ಧ ಪದಾರ್ಥಗಳನ್ನ ಕೆಲಸಗಳನ್ನ ಮಾಡುವಾಗ ನಮ್ಮಿಂದ ಮಾಡಿಸುವುದು ಯಾರು ಅಂದುಕೊಂಡಿದ್ದೀರಾ? ದೈತ್ಯರು ಮಾತ್ರ ಅಲ್ಲ, ದೈತ್ಯರೊಳಗೆ ನಿಂತು ದೇವತೆಗಳು ಮಾಡಿಸ್ತಾರೆ. ಮತ್ತೆ ಆ ದೇವತೆಗಳಿಗೆ ಫಲ ಬರುತ್ತಾ ಅಂದ್ರೆ ಪುಣ್ಯ ಬರುತ್ತೆ, ಅವರಿಗೆ ಪಾಪ ಬರಲ್ಲ, ಅದು ವಿಶೇಷ. ಆದ್ದರಿಂದ ಅವರಿಗೆ ಅಂಟೆ ಇರಲ್ಲ, ನಿರ್ಲಿಪ್ತರಾಗಿರ್ತಾರೆ. ಯಾಕೆ ಹೀಗೆ ಅಂದರೆ ದೇವತೆಗಳು ಭಗವಂತನ ಪೂಜಾಂತ ಸಂಕಲ್ಪ ಮಾಡಿ ಮಾಡುತ್ತಾರಾದ್ದರಿಂದ ಅವರಿಗೆ ಪಾಪದ ಸ್ಪರ್ಶವಿಲ್ಲ, ಅಶುದ್ಧಿ ಇಲ್ಲ. ಪ್ರತ್ಯುತ ಪುಣ್ಯವೇನ ಏ ಭಿನ್ನವಾಗ್ತದೆ, ಈ ದೇವತೆಗಳಿಗೆಲ್ಲರೂ ಕೂಡ ಪುಣ್ಯವೇ ಬರುತ್ತೆ, ಪಾಪ ಬರುವುದೇ ಇಲ್ಲ. ಪಾಪ ಕಾರ್ಯ ನಮ್ಮಿಂದ ಮಾಡಿಸಿದ್ರು, ಆ ಪಾಪ ಕಾರ್ಯದ ಫಲ ದೈತ್ಯರಿಗೆ ನಮಗೆ ಹಂಚಿಕೊಟ್ಟರು, ದೇವತೆಗಳಿಗೆ ಒಂದು ಚೂರು ಕೊಡಲ್ಲ. ಯಾಕೆ ಅಂದರೆ ಅವರ ರೀತಿಯೇ ಬೇರೆ, ಮಾಡಿಸಿದ್ದು ಪಾಪ ಆದರೂ ದೇವರ ಪೂಜಾ ಒಂದು ಭಗವಂತ ಒಂದು ಕಾರ್ಯ ಅಂತ ಮಾಡ್ತಾರೆ. ಅದಕ್ಕೆ ಹೇಳುತ್ತಾ ಇದ್ದಾರೆ, ಕೆಲಸ ನಡೆಯೋದು ಪ್ರಧಾನ ಅಲ್ಲ, ಮನಸ್ಸು ಹೇಗಿದೆ ಎಂಬುದು ಪ್ರಧಾನ. ಮನಸ್ಸು ಭಗವಂತನಲ್ಲೇ ಇಟ್ಟು ಮಾಡಿದ್ರ ಒಳ್ಳೆಯದೆ, ಮನಸ್ಸು ಭಗವಂತನಲ್ಲೇ ಇಲ್ಲದೆ ಹೊರಗಡೆ ನಾನಾ ಆಡಂಬರ ಇಟ್ಟುಕೊಂಡ್ರೆ ಅದೇನು ಉಪಯೋಗ ಅಂತ ಶಾಸ್ತ್ರ ಕೇಳೋದರಲ್ಲಿ ತಾತ್ಪರ್ಯ ಅದೇ. ನಾವೇನೋ ಒಂದಿಷ್ಟು ಅನುಷ್ಠಾನ ಅನುಸಂಧಾನ ಅಂತ ಹೇಳಿದ್ರೆ ಅನುಸಂಧಾನ ಅಡ್ಡಪಟ್ಟಿರ್ತೇವೆ, ಅನುಷ್ಠಾನ ಅಂತ ಬಂದಿರುತ್ತೆ. ಅನುಷ್ಠಾನ ಅಂತ ಮಾಡುವಾಗ ತಮ್ಮಿಗೆ ತಿಂಪು ಸ್ನಾನ ಮಾಡು, ಅದು ಮಾಡು, ಇದು ಮಾಡು, ಇದರೊಳಗೆ ಕಾಲ ಕಳೆದು ಹೋಗಿರುತ್ತೆ. ಒಂದು 4-5 ಗಂಟೆ ಮಳಿ ಎಲ್ಲ ಗೊಂದಲ, ಆ ಗೊಂದಲದಲ್ಲಿ ದೇವರು ಎಲ್ಲೂ ಅಡ್ಡಪಿಟ್ಟು ಕೂತಿರುತ್ತಾರೆ. ನಮ್ಮ ಮನಸ್ಸಲ್ಲಿ ದೇವರೇ ಸುಳಿಯಲ್ಲ. ಹಾಗಂತ ಅವೆಲ್ಲ ಬಿಡಿ ಅಂತ ಹೇಳುತ್ತಾ ಇಲ್ಲ, ಅವೆಲ್ಲ ಮಾಡುವಾಗ ಮಾಡಲೇಬೇಕು, ಮಡಿ ಆಚಾರ ವ್ಯವಹಾರ ಮಾಡಲೇಬೇಕು. ಮಾಡುವಾಗ ಕಂಪಲ್ಸರಿಯಾಗಿ ದೇವರ ನೆನಪು ಕ್ಷಣ ಕ್ಷಣಕ್ಕೆ ಇರಲೇಬೇಕು ಅನ್ನೋದು ತಾತ್ಪರ್ಯ. ಅಷ್ಟೇ ಗೊತ್ತಿ ಬಂತು ಅಷ್ಟೇ, ಬೇರೆ ಸಿದ್ಧಿಲ್ಲ. ಪರಮಾತ್ಮನ ರಸ ಅಂದ್ರೆ ಪರಮಾತ್ಮನ ರೂಪವೇ ಸಾಕ್ಷರ ಶಕ್ತಿ ಯಾವುದೂ ಇಲ್ಲ. ಏನಿದೆ ಸಂಶಯ ಇದೆಯಾ? ಸರಿ, ಇಲ್ಲಿ ಹೇಳುತ್ತಾರೆ ಮನಸ್ಸಿನಲ್ಲಿ ಅಹಂಕಾರ ಮಮಕಾರಗಳಿವೆ. ಅಹಂ ಮಮ ನಾನು ನನ್ನದು ಎಂಬ ಈ ಎರಡೂ ಮನಸ್ಸಿನ ಆಲೋಚನೆಗಳು ಬರಲಿಕ್ಕೆ ಕಾರಣ ಯಾರು ಅಂದರೆ ರುದ್ರ. ರುದ್ರ ದೇವರೇ ಕೊಡ್ತಾರೆ. ಅಂದರೆ ನಮ್ಮಲ್ಲಿ ಅಹಂಕಾರ ಮಮಕಾರಗಳು ಹೋಗಬೇಕಾ? ರುದ್ರಾಂತರ್ಗತನಾದ ಭಗವಂತನನ್ನು ಚಿಂತನೆ ಮಾಡಬೇಕು. ಇನ್ನು ಸ್ಥೂಲ ವಿಷಯ ಹೊರಗಿನ ನಾನಾ ಪದಾರ್ಥಗಳ ಬಗ್ಗೆ ಮನಸ್ಸನ್ನು ಹೋಗಿರಲಿ, ಅದು ಬೇಕು ಇದು ಬೇಕು ಅಂತ ಮನಸ್ಸಿನಲ್ಲಿ ಆಲೋಚನೆ ಕೊಟ್ಟು ಓಡಿಸುವಂಥವ್ರು ಯಾರು ಅಂದರೆ ಹೇಳ್ತಾರೆ, ಚಂದ್ರ ಇಂದ್ರ ರುದ್ರ ವರುಣ 4 ಜನ ಇದ್ದಾರೆ. ಅವರಿಂದಲೇ ನಮಗೆ ನಾನಾ ಪದಾರ್ಥಗಳು ನೋಡ್ತೀವಿ, ಬೇಕು 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 ಅಂತ ಬರ್ತಾ ಇರುತ್ತೆ, ಅದವರಿಂದಲೇ. ಇನ್ನು ಯಜ್ಞಾದಿ ಕರ್ಮಣಿ ಇದ್ದಕ್ಕಿದ್ದಾಗ ಬರುತ್ತೆ, ಇವತ್ತು ಪವಮಾನ ಹೋಮ ಮಾಡೋಣ, ಇದನ್ನು ಮಾಡೋಣ, ನಾಳೆ ಮಾಡೋಣ ಅಂತ ಬಂದರೆ ಅವ್ರಿಗೆ ಯಾರು ಬೇರೆ ಬರೋದ್ರೆ ಚಂದ್ರ ಇಂದ್ರರು ಅವರಿಬ್ಬರಿಂದಾಗಿ ಯಜ್ಞಾದಿ ಕರ್ಮಗಳಲ್ಲಿ ನಾನು ಇದಕ್ಕಿದ್ದಂತೆ ಅಲ್ಲೊಂದು ಬಾವಿ ತೋರಿಸೋಣ, ಇಲ್ಲ ವಾಟರ್ ಟ್ಯಾಂಕ್ ಇಡೋಣ, ನೀರಿಗೆ ಕೊಡೋಣ, ಇವೆಲ್ಲ ಕೊಟ್ಟರೆ ಅದು ಕೇಳುತ್ತಾರೆ. ಆ ವಾಪಿ ಪತಕಾಕಾರ ನಿರ್ಮಾಣದಲ್ಲಿ ವರುಣದೇವರು ಪ್ರೇರಣೆ ಮಾಡುತ್ತಾರೆ ಮನಸ್ಸಿನಲ್ಲಿ. ಇನ್ನ ಭಗವಂತನ ವಿಷಯ, ಮನಸ್ಸಿನ ಸೂಕ್ಷ್ಮ ವಿಚಾರ, ಏನು ವಿಷಯ ಹೇಳ್ತಾ ಇದ್ದಾರೆ, ಈ ವಿಷಯ ಅರ್ಥ ಮಾಡಿಕೊಂಡು ತಲೆಗೆ ಹೋಗಿ ಅದನ್ನು ಪುನಃ ಮರಣ ಮಾಡಿ ಚೆನ್ನಾಗಿ ಕೇಳಬೇಕು ಅಂತ ಆಲೋಚನೆ ಬಂತ. ಅದಕ್ಕೆ ಯಾರು ಅಂದರೆ ಬ್ರಹ್ಮ ವಾಯು ಶೇಷ ಶಿವ ಗರುಡ ಇವರೇ ಪ್ರಧಾನವಾಗಿ ಮನಸ್ಸಿಗೆ. ಇನ್ನ ಜ್ಞಾನಭಕ್ತಾದಿಗಳಲ್ಲಿ ಯಾರು ವಿಶೇಷವಾಗಿ ಕೊಡೋದು ಅಂದರೆ ಬ್ರಹ್ಮ ವಾಯುಗಳು ಕೊಡುತ್ತಾರೆ. ಇನ್ನ ಕೇಳಿದ್ದು ಚೆನ್ನಾಗಿ ತಲೆಗೆ ಬಂದು ಆ ಬಂದದ್ದನ್ನ ಚೆನ್ನಾಗಿ ಹೇಳಬೇಕಾದರೆ ಶೇಷದೇವರ ಅನುಗ್ರಹ ಹಾಕಬೇಕಂತೆ, ಇಲ್ಲದಿದ್ದರೆ ಹೇಳಲಿಕ್ಕೆ ಆಗಲ್ಲ. ಅದಕ್ಕೆ ವ್ಯಾಖ್ಯಾನಕಾರರು ಯಾರಿರುತ್ತಾರೆ ಅವರಲ್ಲಿ ಶೇಷದೇವರ ಸಂವಿಧಾನ ಇರುತ್ತೆ. ಇನ್ನ ಕೇಳಿದ್ದನ್ನ ಮನನ ಮಾಡಬೇಕಾ, ಮನ ಮನೆಗೆ ಹೋಗಿ ಮಹಾರಾಜ ಆಚಾರ ಕೇಳಿದಾಗ ತಕ್ಕಂಥ ಬಾಯಿಂದ ಬರಬೇಕಾ, ಅಂದ್ರೆ ಮನನ ಮಾಡಬೇಕಾ, ಮನನ ಮಾಡಬೇಕಂದ್ರೆ ಯಾರು ಬೇಕು ಅಂದ್ರೆ ರುದ್ರದೇವರು ಬೇಕು. ಇನ್ನ ಮನನ ಮಾಡಿದ್ದು ಚೂರು ಹೆಚ್ಚು ಹೆಚ್ಚು ಚಿಂತನೆ ಮಾಡಬೇಕಾ, ಅದು ಧ್ಯಾನ, ಗರುಡದೇವರು ಬೇಕು. ನಂತರ ವೇದ ಶ್ರವಣ ಮಾಡಬೇಕಾದ್ರೂ ಗರುಡದೇವರೇ ಬೇಕು. ಹಾಗೆ ಪಂಚರಾತ್ರಾದಿ ಪುರಾಣಗಳ ಶ್ರವಣ ಮಾಡಬೇಕು ಅಂದರೆ ಶೇಷದೇವರ ಅನುಗ್ರಹ ಆಗಬೇಕು ಅಂತ ವಿಶೇಷವಾಗಿ ತಿಳಿಸಿಕೊಡುತ್ತಾ ಇದ್ದಾರೆ. ಇಷ್ಟು ಹೇಳಿ ಇನ್ನ ಮುಂದೆ ಹೇಳುತ್ತಾರೆ, ಈ ಮನಸ್ಸು ಮನಸ್ಸು ಅಂತ ಇದ್ದೀರಾ, ಇದು ತುಂಬಾ ಚಂಚಲ, ಇದನ್ನು ಹಿಡಿತಕ್ಕೆ ಬರಬೇಕಾದ್ರೆ ಏನಾದರೂ ಮಂತ್ರ ಹೇಳ್ಕೊಡಿ, ಈ ಮನಸ್ಸು ಕಂಟ್ರೋಲ್ ಬರಬೇಕು ಅಲ್ವಾ, ತುಂಬ ಹೋಗ್ತಾ ಇದೆ, ಏನಾದರೂ ಒಂದು ಗಾಡಿ ನನ್ನ ಮನಸ್ಸು ಕಂಟ್ರೋಲ್ ಆಗುವಂತೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮನಸ್ಸಿನಲ್ಲಿ ಅನಿರುದ್ಧ ಇದ್ದಾನಲ್ಲ, ಆ ಅನಿರುದ್ಧನಿಗೆ ಮನೆ ಯಾವುದು, ಮನಸ್ಸು. ಆ ಮನಸ್ಸಿನಲ್ಲಿ ದೇವರಿಗೆ ಪ್ರತಿಮೆ ಬೇಕಲ್ಲ, ರಮಾದೇವಿ ಅಲ್ಲಿರೋ ದೇವರಿಗೆ ಏನು ಹೆಸರು ಅಂದ್ರೆ ಆನಂದ. ಮನಸ್ಸಿನಲ್ಲಿರುವ ದೇವರನ್ನ ಆನಂದ, ಆನಂದಾಯ ನಮಃ, ಆನಂದ ಮೋತಯೇ ನಮಃ, ಆನಂದ ಅಂತ ಭಗವಂತನ ಚಿಂತನೆ ಮಾಡಿದರೆ ಮನಸ್ಸಿನಲ್ಲಿ ಮನಸ್ಸು ಹತೋಟಿಗೆ ಬರ್ತಾ. ಯಾಕೆ ಅಂದ್ರೆ ಆನಂದ ಕೊಡತಾನಾದ್ದರಿಂದ ದೇವರಿಗೆ ಆನಂದ, ಆನಂದ ಭರಿತ, ಆನಂದ ಪ್ರದ, ಆದ್ದರಿಂದ ದೇವರಿಗೆ ಆನಂದ ಅಂತ ಹೆಸರು ಚೆನ್ನಾಗಿ ತಿಳಿಸಿಕೊಡುತ್ತಾ ಇಲ್ಲಿ ವಿಶೇಷವಾಗಿ ಮುಂದಿನ ಇಂದ್ರಿಯಕ್ಕೆ ಬರ್ತಾ ಇದ್ದಾರೆ. ಮನಸ್ಸಾದ ಮೇಲೆ ಪಂಚಜ್ಞಾನೇಂದ್ರಿಯ, ಪಂಚಜ್ಞಾನೇಂದ್ರಿಯಗಳಲ್ಲಿ ಯಾವುದು ಮೊದಲು, ಶ್ರೋತ್ರ, ಶ್ರೋತ್ರೇಂದ್ರಿಯದ ವ್ಯಾಪಾರವನ್ನು ತಿಳಿಸಿಕೊಡ್ತಾರೆ, ಅದನ್ನ ನಾಳೆ ನೋಡೋಣ ಅಂತಲ್ಲಿ ಶ್ರೀಕೃಷ್ಣ. Thank you.